ಅದು ಇದು ಎಂಥ ಪ್ರಶ್ನೆಗಳಂದ್ರೆ ಮೊದಲೇ ಹೇಳಿದ್ದೀನಿ, ಈ ಪ್ರಶ್ನೆಗಳೆಲ್ಲ ನಾವು ಸಿದ್ಧಾಂತನ ಒಂದು ಭಾಗ ತಿಳ್ಕೊಂಡಿದ್ ಮಾತ್ರ ಬಂದ ಪ್ರಶ್ನೆಗಳು, ಗೊತ್ತಾಯ್ತಾ? ಎಲ್ಲ ದೇವರೇ ಮಾಡಿಸ್ತಾನೆ, ಕರೆಕ್ಟ್, ಗೊತ್ತಾಯ್ತಾ? ಅಟ್ ದಿ ಸೇಮ್ ಟೈಮ್ ದೇವ್ರು ಹೇಗೆ ಮಾಡಿಸ್ತಾನೆ, ದೇವ್ರು ಹೇಗೆ ಮಾಡಿಸ್ತಾನೆ? ಪ್ರತಿ ಕ್ವಶನ್ ವ್ಯಾಲ್ಯೂ ಮಾಡೋದು ವ್ಯಾಲ್ಯೂರೇ, ಪ್ರತಿ ಕ್ವಶನ್ ಉತ್ತರ ಬರೆದಿರೋದು ಯಾರು? ಇವನೇನೆ. ಅದಕ್ಕೆ ಇಂಡಿವಿಜುವಾಲಿಟಿ ಒಂದು, ನಿಮ್ಮ ಪ್ರಶ್ನೆ ಯಾರಿಗೆ ಬರುತ್ತೆ ಅಂದರೆ, ಜೀವನಿಗೆ ಇಂಡಿವಿಜುವಾಲಿಟಿ ಯಾರು ಒಪ್ಪೋದಿಲ್ಲ, ಎಲ್ಲ ದೇವರೇ ಮಾಡಿಸ್ತಾನೆ ಅಂತ ಪೂರ್ತಿ ಸರೆಂಡರ್ ಆಗ್ತಾರೆ. ಅವ್ರಿಗೆ ಹೇಳೋ ಮಾತಿದ್ದು ನಮ್ಮ ಸಿದ್ಧಾಂತದಲ್ಲಿ ಹಾಗಲ್ಲ. ಜೀವನಿಗೆ ಏನಿದೆ? ಅವನು ಒರಿಜಿನಾಲಿಟಿ ಇದೆ, ಅನಾದಿ ಕರ್ಮ ಇದೆ, ಅನಾದಿ ಕಾಲದ ಕಾಮನೆ ಇದೆ, ಅದ್ರ ಮೇಲೆ ದೇವರು ಮಾಡಿಸ್ತಾನೆ. ಆದ್ದರಿಂದ ಎಲ್ಲ ಮಾಡಿಸೋದು ದೇವರೇ, ಎಲ್ಲ ಇರೋದು ಇವನೊಳಗೆ. ಅರ್ಥ ಆಯ್ತಾ? ಈಗ ಜೀವನದಲ್ಲಿ ಸ್ವರೂಪದಲ್ಲಿ ಆನಂದ ಎಲ್ಲ ಇದೆ, ಹೊರಗೆ ಬರಬೇಕಾದ್ರೆ ದೇವರು ಬೇಕೇ ಬೇಕು. ಈ ಎರಡು ಆಸ್ಪೆಕ್ಟ್ ಅಂದ್ಬಿಟ್ಟು ಒಂದೇ ಮಾಡಿಕೊಂಡ್ರೆ ಕನ್ಫ್ಯೂಷನ್ ಬರುತ್ತೆ. ಎಷ್ಟೋ ಮತಗಳಲ್ಲಿ ಆ ಥರ ಪ್ರಾಬ್ಲಮ್ ಇದೆ, ನಮ್ಮಲ್ಲಿ ಅದಿಲ್ಲ. ಸಾಪೇಕ್ಷತ್ವಾತ್ ಅಂತ ಹೇಳ್ತಾರೆ ಮಧ್ವಾಚಾರ್ಯ ಹೇಳ್ತಾರೆ. ಮೊದಲಿಗೆ ಅವನಿಗೇನಿರಬೇಕು? ಸ್ವಭಾವಾಖ್ಯ ಯೋಗ್ಯತಾ ಯಾಹಠಾಖ್ಯ, ಅವನ ಒರಿಜಿನಾಲಿಟಿ ಫಸ್ಟ್ ಇದೆ. ದ್ವಿತೀಯಂ ಅನಾದಿ ಕರ್ಮ ಇವ, ಎರಡನೇದು ಇಮ್ಮೆಮೊರಿ ಟೈಮ್ ಇಮ್ಮೆಮೊರಿಯಲ್ಲಿಂದ ಮಾಡಿರೋ ಕರ್ಮ ಇದೆ. ಮೂರನೇದು ಯತ್ನ ಪ್ರಯತ್ನ ಇದೆ, ಈ ಮೂರರ ಮೇಲೆ ದೇವರು ಫಲ ಕೊಡ್ತಾನೆ. ಆದ್ದರಿಂದ ದೇವರು ಎಲ್ಲ ಮಾಡಿಸ್ತಾರೆ ಅಂತ ಏನೇನು ಹೇಳ್ತೇವೆ, ಈ ಮೂರು ಸೇರಿಸಿ ಓದ್ಕೋಬೇಕಂತ, ಬರೀ ಎಲ್ಲ ಮಾಡ್ತಾ ಹೇಳಬಾರ್ದು. ಹಾಂ, ಅದು ಬದ್ಧ ಸಿದ್ಧಾಂತ ಅಲ್ಲ. ಹಾಂ, ಯೋಗ ಮಾಡಿ, ಯೋಗ ಮಾಡೋದಕ್ಕೆ ಒಂದು ಲಿಮಿಟ್, ಹೆಚ್ಚು ಮಾಡೋದಕ್ಕೆ ಹೋಗಬೇಡಿ. ಉದಾಹರಣೆ ಸರಿಯಾಗಿ ಕೊಡೋದು ಒಂದು ಯೋಗ, ಇಲ್ಲಿ ಯೋಗ ಮಾಡ್ಕೊಬಂದಿರ್ತಾನೆ ಡೈನ್ ಮೀನ್ಸ್ ಮಾಡ್ತಾನೆ, ಅದ್ರ ಬಲ್ಲಿ ನೆಲ ಕೂತ್ರೆ ಅದೇ ಯೋಗ. ಸರಿಯಾಗಿ ನೆಲ ಕೂತ್ರೆ ಊಟ ಮಾಡ್ತಿರಲ್ಲ, ಅದು ಆಸನ ನೆನ್ಪಿಟ್ಕೊಳ್ಳಿ. ಈಗ ಕೊಡ್ತಾರಲ್ಲ ಊಟ ಕೊಡ್ತಾರೆ ನೆಲದ ಮೇಲೆ, ಅದು ಸ್ವಸ್ತಿಕಾಸನ ಅಂತ ಕರೀತಾರೆ, ಅದೇ ಯೋಗಾಸನ ಇದ್ದಾಗಲೆಕ್ಕ. ಅರ್ಥ ಆಯ್ತಾ? ಮಲಗ್ತಾರೆ, ಅದೊಂದು ಯೋಗದ ಆಸನನೇ. ಮತ್ತೆ ಡೀಪ್ ಸ್ಲೀಪ್ ಅಂತ ಶವಾಸನ ಇದ್ದಾಗಲೆಕ್ಕ, ಏನು ಯೋಚನೆ ಇಲ್ಲ, ತಿಳಿತಾ? ಸರಿಯಾಗಿ ಕೊಡೋದು, ಸರಿಯಾಗಿ ಎಲ್ಲ ಒಂದು ನ್ಯಾಚುರಲ್ ಯೋಗಗಳವೆಲ್ಲ ಕೊಡೋದು. ಅಂಥದ್ದು ಮಾಡಬೇಕೇ ಹೊರತು ಬರೀ ಪ್ರಾಕ್ಟೀಸ್ ಮಾಡೋದು, ಮನಸ್ಸಲ್ಲಿ ದೇವರೇ ಇಲ್ಲ ಅಂದ್ಕೊಂಡು ಏನು ಉಪಯೋಗ ಅದರಿಂದ? ಒಬ್ಬ ನಾಸ್ತಿಕ ಎಷ್ಟು ಯೋಗಾಸನ ಮಾಡಿದರೂ ಏನೂ ಪ್ರಯೋಜನ ಇಲ್ಲ. ಬೇಸಿಕ್ ಪ್ರಾಬ್ಲಮ್ ಎಲ್ಲಿ ಉಳ್ಕೊಂಡಿದ್ದೆ ಅವನೀಗ? ಸ್ಪಿರಿಟಲ್ಲೇ ಉಳ್ಕೊಂಡ್ಬಿಟ್ಟಿದ್ದೆ, ಅದು ಸರಿಯಲ್ಲ. ಸೊ ಯೋಗಾಸನ ಓನ್ಲಿ ಸೆಕೆಂಡರಿ ಅಂದರೆ ಟೂ ಸೆಕೆಂಡರಿ. ಅದನ್ನು ತುಂಬ ಇದು ಮಾಡೋ ನೆಸೆಸಿಟಿ ಇಲ್ಲ. ನೀವು ಓದೋದಿದೆಯಲ್ಲ, ಬಹಳ ಇಂಪಾರ್ಟೆಂಟ್. ಇವತ್ತು ತುಂಬ ಜನರು ಏನು ಮಾಡ್ತಾರೆ, ಬ್ಯಾಗ್ ಜಾಗಿಂಗ್ ಮಾಡಿ ಅಂತ ಹೇಳ್ತಾರೆ, ಮಾಡಿ ಅಂತ ಹೇಳ್ತಾರೆ. ತಮಾಷೆ ಅಂದರೆ ಬೆಳಗ್ಗೆ ಒಂದು ಸ್ವಲ್ಪ ಪಾರಾಯಣ ಮಾಡಿ ಅಂತ ಯಾರು ಹೇಳೋದೇ ಇಲ್ಲ. ಪಾರಾಯಣ ಮಾಡಿದರೆ ಎಂಟೈರ್ ಬಾಡಿ ಇದಾಗುತ್ತೆ, ಗೊತ್ತಾ? ಆಕ್ಟಿವೇಟ್ ಆಗ್ತದೆ. ಗಾಯತ್ರಿ ಜಪ ಮಾಡ್ತಾನಲ್ಲ, ಎಷ್ಟು ಜಾಗಿಂಗ್ ಹೋಗಿ ಬಂದರೂ ಫಿಸಿಕಲ್ ಮಾತ್ರ ಸ್ಟ್ರೈನ್ ಆಗಿರ್ತದೆ, ಮೆಂಟಲಿ ಆಗಿಲ್ಲ ಅವನಿಗೆ. ಜಪ ಮಾಡ್ತಾನೆ, ಮೆಂಟಲಿ ಆಗ್ತದೆ. ಮೆಂಟಲಿ ಆದಾಗ ಎಂಟೈರ್ ಬಾಡಿ ಕವರ್ ಮಾಡ್ತದೆ. ಈ ಪುಸ್ತಕ ಓದ್ತಾ ಕೂತೀರಿ, ಬ್ಲಡ್ ಸರ್ಕ್ಯುಲೇಷನ್ ಟೆಸ್ಟ್ ಮಾಡಿ ಭಾಳ ಶಾರ್ಪ್ ಆಗಿ ನಡೀತಾ. ಈ ಬೇರೆ ಏನು ಕೆಲಸ ಮಾಡಿದ್ರೆ ಅಷ್ಟು ಆ್ಯಕ್ಟಿವ್ ಆಗೋದಿಲ್ಲ. ಅರ್ಥ ಆಯ್ತಾ? ಅದಕ್ಕೆ ಎಲ್ಲರೂ ಅರ್ಥ ಮಾಡ್ಕೋಬೇಕು. ನಿಮ್ಮ ಬಿ ಪಿ ಎಲ್ ನಾರ್ಮಲ್ ಇರಬೇಕು ಅಂತಿದ್ರೆ ಬೆಳಿಗ್ಗೆ ದಿವಸ ಒಂದು ಗಂಟೆ ಓದಿ ಅಂತ ಹೇಳ್ಬಿಡಿ. ಅರ್ಧ ಗಂಟೆ ವಾಕಿಂಗ್ ಮಾಡಿ ಅಂತ ಹೇಳ್ತಾರೆ, ಒಂದು ಗಂಟೆ ಓದಿ ಅಂತ ಹೇಳೋದಿಲ್ಲ. ಓದು ಇಂಟೆಲೆಕ್ಚುಯಲ್ ಎಕ್ಸಸೈಸ್ ಇದೆಯಲ್ಲ, ಅದು ಮೋಸ್ಟ್ ಪವರ್ಫುಲ್ ಎಕ್ಸಸೈಸ್, ತಿಳಿತಾ? ಅದಕ್ಕೆ ಹೇಳಿದ್ನ ಈ ಅದು ಯೋಗಾಸನ. ಅದಕ್ಕೆ ನಿತ್ಯ ಹೇಳ್ತಾರೆ, ಸ್ವಾಧ್ಯಾಯ ಪ್ರವಚನಾಭ್ಯಾಮ್ ನ ಪ್ರಮದಿತವ್ಯಂ. ಪಾಠ ಹೇಳೋದನ್ನ ಬಿಡೋದು, ಏನು ಮಾಡಿದ್ರು ಬಿಡಬೇಡಿ. ಅದು ಇಂಟೆಲೆಕ್ಚುಯಲ್ ಎಕ್ಸಸೈಸ್ ಯಾವಾಗಲೂ ಫಿಸಿಕಲಿ ಬಂದೇ ಬರುತ್ತೆ. ಬಟ್ ಫಿಸಿಕಲಿ ಇಂಟೆಲೆಕ್ಚುಯಲಿ ಹೋಗೋದಿಲ್ಲ, ಫಿಸಿಕಲಿ ಹೋಗೋದಿಲ್ಲ. ಆದ್ದರಿಂದ ಇಂಟೆಲೆಕ್ಚುಯಲಿ ಎಕ್ಸಸೈಸ್ ಬಹಳ ಇಂಪಾರ್ಟೆಂಟ್. ಪಾಠ ಪ್ರವಚನ ಶಬ್ದಕ್ಕೆ ಅರ್ಥನೇ ಅದು. ಅವ್ರು ಎಂದೂ ಇದಾಗ ಸಾಧ್ಯತೆ ಇಲ್ಲ. ಋಷಿಮುನಿಗಳು ಎಷ್ಟು ವರ್ಷ ಇರ್ತಿದ್ರು ಗೊತ್ತಾ? ಜಾಗಿಂಗ್ ಏನು ಮಾಡಿದವರಲ್ಲ, ಅವ್ರು ಕೂತ್ಬಿಡ್ ಹಾಗೆ ಕೂತ್ಬಿಡ್ ಧ್ಯಾನ ಮಾಡ್ತಾನೆ. ಅವ್ರಿಗೇನಾದ್ರು ಹಾರ್ಟ್ ಅಟ್ಯಾಕ್ ಆಯ್ತು, ಅವ್ರಿಗೆ ಯಾರಿಗಾರು ಕೊಡೋಣ? ಒಬ್ರಿಗಾಗಲಿ, ಯಾಕೆಂದ್ರೆ ಈ ಎಕ್ಸಸ್ ಆಟೋಮೆಟಿಕ್ ಅಂತ ಸರ್ಕ್ಯುಲೇಟ್ ಮಾಡ್ತಾನೆ ಇರುತ್ತೆ ಅದು ಆ ರೀತಿ. ಬೇಡ, ಯಾಕೆ ಅದಕ್ಕೆ ಹೇಳಿದ್ ನಾನೀಗ, ಬೆಳಿ ಎಂಥ ಲೈಫ್ ಸ್ಟೈಲು ಕೂಡ ಒಂದು ಗಂಟೆ ಓದಕ್ಕೆ ಟೈಮ್ ಸಿಗಲ್ಲ ನಿಮಗೆ, ಸಿಗುತ್ತೆ. ನಡ್ಕೊಂಡು ಓಡಾಡ್ತೆ, ಅದೇ ಎಕ್ಸರ್ಸೈಸ್ ಅಷ್ಟೇ. ನಡ್ಕೊಂಡು ಓಡಾಡ್ತೀರಿ, ಸಂಧ್ಯಾ ಒಂದು ಮಾಡಿ ಹೇಳ್ತೀರಿ, ಸಂಧ್ಯಾ ಒಂದು ಏನು ಮಾಡಿದ್ರೆ ಕೆಲವು ಕೂಡೋದಿದೆ, ಕೆಲವು ಹೇಳ್ತಾನೆ, ಕೆಲವು ಬಗ್ತಾನೆ. ಎಕ್ಸರ್ಸೈಸ್ ಅಡುಗೆ ಕೊಟ್ಟು ಈ ಬೈಕ್ ಕೊಡ್ತಾನೆ, ನಿಂತ್ಕೊಂಡು ಸದಸ್ಯ ನಮಸ್ಕಾರ ಮಾಡ್ತಾನೆ, ಕುತ್ಕೊಂಡು ಇದು ಮಾಡ್ತಾನೆ, ಊಟಕ್ಕೆ ಕೊಡ್ತಾನೆ. ಎಲ್ಲವೂ ಏನವು ನ್ಯಾಚುರಲ್ ಎಕ್ಸರ್ಸೈಸ್ಗಳಿವೆಲ್ಲ ಕೂಡ, ನ್ಯಾಚುರಲಿ ಮಾಡ್ತಾ ಇರ್ತಾನೆ. ಆದ್ದರಿಂದ ಅದು ನಿಮ್ಗೆ ಯಾವ ಲೈಫ್ ಸ್ಟೈಲ್ಗೂ ಸೂಟ್ ಆಗುತ್ತೆ. ಲೈಫ್ ಸ್ಟೈಲ್ ಎಲ್ಲಿ ಚೇಂಜ್ ಮಾಡ್ಕೊಂಡು ಡೈನಿಂಗ್ ಮಿಸ್ ಮಾಡ್ತೀವಿ ನಾವೀಗ, ಡೈನಿಂಗ್ ಟೇಬಲ್ ಮೇಲೆ ಎಕ್ಸಸೈಸ್ ಮಿಸ್ ಮಾಡ್ಕೊಂಡು ನಾವೀಗ. ಅರ್ಥ ಆಯ್ತಾ? ಮೇಜರ್ ಎಕ್ಸಸೈಸ್ ಕಳ್ಕೊಂಡ್ಬಿಟ್ರಲ್ಲ. ಪ್ರಾಣಾಯಾಮ ಮಾಡ್ತಾನೆ, ಎಂಟೈರ್ ಬಾಡಿ ಎಕ್ಸಸೈಸ್, ಅದು ಕಳ್ಕೊಂಡ್ಬಿಡ್ತಾನೆ. ಇಲ್ಲಿ ಪ್ರಾಣಾಯಾಮ ಬಿಟ್ಬಿಟ್ಟು ಯೋಗಾಸನಕ್ಕೆ ಏನು ಬಂದಾಗಾಯ್ತು ನಿಮಗೀಗ? ಅರ್ಥ ಆಯ್ತಾ? ದೇರ್ಫೋರ್ ಜಪ, ಗಾಯತ್ರಿ ಜಪ ಹೇಳ್ತಾನೆ ಸರಿಯಾಗಿ, ಎಂಟೈರ್ ಬಾಡಿ ನಿಮಗೆ ಟಾಪ್ ಟು ಬಾಟಮ್ ಕ್ಲೀನ್ ಆಗುತ್ತೆ. ಅಂತ ಎಕ್ಸಸೈಸ್ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಅದಕ್ಕೆ ಜಪ ತಪ ಅಂತ ಕರೆಯೋದು. ಹಾಂ, ಇವತ್ತು ಲೈಫ್ ಸ್ಟೈಲ್ ಏನು ಮಾಡೋದಿಲ್ಲ ಅದಕ್ಕೀಗ, ಲೈಫ್ ಸ್ಟೈಲ್ಗೂ ಇದಕ್ಕೆ ಏನು ಸಂಬಂಧ ಇಲ್ಲ. ಎಂಥ ಲೈಫ್ ಸ್ಟೈಲಲ್ಲೂ ಕೂಡ ಈ ಜಪ ಬಿಡಬೇಕು ಅಂತಿಲ್ವಲ್ಲ, ತಪಸ್ ಬಿಡಬೇಕು ಅಂತಿಲ್ವಲ್ಲ, ಅಂದು ಮಾಡಿದ್ರೆ ಆಯ್ತು. ಸೆಕೆಂಡರಿ ಯೋಗ, ನೀವು ಟೈಮ್ ಇದ್ದರೆ ಬೇಕಾದ್ರೆ ಸಾಕಾಗಿ, ಬಟ್ ಯಾವಾಗಲೂ ಮಾಡೋಕ್ಕಾಗಲ್ಲ ಅದನ್ನು. ಮೊನ್ನೆ ಯಾವುದು ಸಿನಿಮಾ ಆ್ಯಕ್ಟರ್ ಒಬ್ಬನ ಸತ್ತನಲ್ಲ, ಯೋಗ ಮಾಡಿದ ಆಮೇಲೆ ಸತ್ತೋದ ಇಮಿಡಿಯೇಟಾಗಿ, ಗೊತ್ತಾಯ್ತಾ? ಅದು ಯೋಗ ಕ್ಯೂರ್ ಆಗಿದ್ದ ತಕ್ಷಣ ಸಾಯ್ಬಾರ್ದು, ಪಡೆ ಪಡೆ ಸ್ವಲ್ಪ ತರ ಬದುಕಿರಬೇಕಾಗಿತ್ತು. ಯೋಗ ಮುಗಿದು ಕೆಲವರು ಜಾಗಿಗೆ ಹೋದಾಗಲೇ ಸತ್ತವರಿದ್ದಾರೆ ಗೊತ್ತಾ, ಜಾಗಿಗೆ ಹೋದಾಗಲೇ ಸತ್ತೋಗ್ಬಿಟ್ಟಿದ್ದಾರೆ ಕೆಲವರೆಲ್ಲ. ಅದೇ ಜಾಗಿಂಗ್ ರೆಮಿಡಿ ಆಗಿದ್ದರೆ ಸಾಯಬಾರದಾಗಿತ್ತಾಗಿದೆ. ಬಟ್ ಸಂಧ್ಯಾವನ ಮಾಡಿದ್ರೆ ಸತ್ತವರಿಲ್ಲ, ಮಾಡರೇ ಇಲ್ಲ ಆದ್ದರಿಂದ ಸಾಯವರಲ್ಲಿ ಬರ್ತಾರೆ. ಸಂಧ್ಯಾವನ ಮಾಡ್ತಾ ದೇವ್ರ ಪೂಜೆ ಮಾಡ್ತಾ ಎಷ್ಟೆಲ್ಲ ಸತ್ತಿದ್ದಾರೆ, ನಿಮಗೆ ಸತ್ತಿಲ್ಲ ಆ ರೀತಿಯ. ಅದು ಬಹಳ ಕಡೆ ಸ್ಟ್ಯಾಟಿಸ್ಟಿಕ್ಸ್ ತಗೊಂಡು ನೋಡಿ, ಈ ಕುಡಿದವ್ರು ಸಾಯೋದು, ಸ್ಮೋಕರ್ ಸಾಯೋದು ಎಲ್ಲ ಲಿಸ್ಟ್ ಮಾಡ್ಕೋತಾ ಹೋಗಿ. ಅದು ಸಂಧ್ಯಾವನ ಮಾಡಿದ್ರೆ ಸಾಯಿಲ್ಲ ತಕ್ಕ ತಗೊಳ್ಳಿ, ನೆಗ್ಲಿಜಿಬಲ್, ಸಾಧ್ಯನೇ. ಆಯುಷ್ಯ ಮುಗಿದು ಸಾಯ್ಬೇಕಷ್ಟೇ ಹೊರತು ಈ ರೀತಿ ಎಲ್ಲ ಸಾಯೋದೆ. ಬಹಳ ಇಂಪಾರ್ಟೆಂಟ್. ಸೂರ್ಯ ನಮಸ್ಕಾರ ಯಾವಾಗ ಮಾಡೋಕ್ಕಾಗಲ್ಲ ನಿಮ್ಮ ಕೈಲಿ, ಒಂದು ಏಜ್ ಆದ್ರೆ ಸ್ಟಾಪ್ ಆಗಿಬಿಡುತ್ತಲ್ಲ, ಸ್ಟಾಪ್ ಆದ್ಮೇಲೆ ಮಹತ್ವ ಇರೋದಿಲ್ಲ. ಸೂರ್ಯ ಸ್ತೋತ್ರ ಹೇಳಿ ಯಾವಾಗಲೂ ಮಾಡ್ಬೋದು, ಸೂರ್ಯ ದ್ವಾದಶಾಷ್ಟಾಂಗ ಸ್ತೋತ್ರ, ದ್ವಾದಶ ನಾಮ ಸ್ತೋತ್ರ ಇದೆ, ಅದನ್ನು ಹೇಳಿ ನಮಸ್ಕಾರ. ಅದಕ್ಕೆ ನಮ್ಮಲ್ಲಿ ಏನು ಮಾಡಿದಾರೆ ಗೊತ್ತು, ದಿವಸ ಸಾಷ್ಟಾಂಗ ನಮಸ್ಕಾರ ಹಾಕಿ ದೇವರಿಗೆ, 12 ಹಾಕಿ ಅಂತ ಹೇಳ್ತಾರೆ ಮಿನಿಮಮ್. 12 ನಮಸ್ಕಾರ ಸಾಷ್ಟಾಂಗ ನಮಸ್ಕಾರ ಹಾಕಿದರೆ ಗೊತ್ತಾಯ್ತು ನಿಮಗೆ, ಒಂದು ಕಿಲೋಮೀಟರ್ ಮೇಲೆ ನಡೆದಷ್ಟು ಎಕ್ಸಸೈಸ್ ಆಗುತ್ತಂತೆ. ಇವ್ರು ಮಾಡ್ಕೊಂಡು ಹೀಗೆ ಮಾಡಬಾರ್ದು, ಪೂರ್ತಿ ಹೇಳಬೇಕು, ಮತ್ತೆ ಒಂದು ನಮಸ್ಕಾರ ಹಾಕಬೇಕು, ಪೂರ್ತಿ ಹೇಳಬೇಕು, ಮತ್ತೆ ನಮಸ್ಕಾರ, ಪೂರ್ತಿ ಹೇಳಬೇಕು. 12 ಸಲ ಮಾಡಿದರೆ ಅಷ್ಟು ಹಾರ್ಟ್ ಸ್ಟ್ರೆಂಥನ್ ಮಾಡುತ್ತೆ ಅಂತ ಹೇಳ್ತಾ ತಿಳಿತಾ. ಅದು ಬಿಟ್ಬಿಡ್ತಾನೆ, ಅಲ್ಲಿಷ್ಟೇ ಜಾಗಿಂಗ್ ಮಾಡ್ತಾನೆ. ಏನು ಉಪಯೋಗ ಅದರಿಂದ? ಇಲ್ಲಿ ಎರಡು ಕೆಲಸ, ಸ್ಪಿರಿಚುಯಾಲಿಟಿ ಕಮ್ ಫಿಸಿಕಲ್ ಎಕ್ಸಸೈಸ್. ಅಲ್ಲಿ ಓನ್ಲಿ ಫಿಸಿಕಲ್, ಸ್ಪಿರಿಚುಯಾಲಿಟಿ ಇಲ್ಲೇ ಇಲ್ಲ ಅದರೊಳಗೆ. ಅರ್ಥ ಆಯ್ತಾ? ನಿಮ್ಗೆ ಬರೀ ಲೋಟ ಎಷ್ಟೊತ್ತು ನೆಕ್ತೀರಿ ನೀವು, ಆ ಥರ ಆಗುತ್ತೆ. ಬರೀ ಲೋಟ ತಟ್ಟೆ ಬಡಿಸೋ ತಡ ಆಗಿಬಿಟ್ಟು ಎಷ್ಟು ಸಿಟ್ಟು ಬರುತ್ತಲ್ಲ ಆ ಥರ ಆಗುತ್ತೆ. ಹಾಂ, ಅಲ್ಲಿ ಫುಡ್ ಇದ್ರೆ ಏನಾದ್ರು ತಿನ್ಬೋದು, ಇಲ್ಲವರು ತಿನ್ನಕ್ಕಾಗಲ್ಲ. ಸೊ ಎಥ ಮೆಂಟಲ್ ಎಕ್ಸಸೈಸ್ ವಿಥೌಟ್ ನಾಲೆಡ್ಜ್ ಈಸ್ ಟೋಟಲಿ ಇಂಪಾಸಿಬಲ್. ಹಾಂ, ಫಿಸಿಕಲ್ ಎಕ್ಸಸೈಸ್ ನೋ ರೆಮಿಡಿ ಅಟ್ ಆಲ್, ಬಿಕಾಸ್ ಒನ್ ಫೈನ್ ಡೇ ಫಿಸಿಕಲ್ ಎಕ್ಸಸೈಸ್ ನಿಮಗೆ ಮಾಡೋಕ್ಕಾಗೋದಿಲ್ಲ. ಅರ್ಥ ಆಯ್ತಾ? ಗೊತ್ತಾಯ್ತಿಲ್ಲ, ಮಾಡೋಕ್ಕೆ ಸಾಧ್ಯ ಆಗ ವೀಕ್ನೆಸ್ ಬರುತ್ತೆ, ನಿಲ್ಸೋಗಿಬಿಡುತ್ತೆ. ಮೀನ್ಸ್ ಇಂಟೆಲೆಕ್ಚುಯಲೈಸನ್ ಇಲ್ಲದೇ ಇಲ್ಲ. ಯಾವ ಅಂತ್ಯಕಾಲದಲ್ಲೂ ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಮನುಸ್ಮರಣ ಮಾಡ್ತಾನೆ ಇರ್ತಾನೆ, ಆದ್ರಿಂದ ಅದಕ್ಕೆ ಎಂಡೇ ಇಲ್ಲ. ಇದು ಬಹಳ ಆಶ್ಚರ್ಯ. ಏನ್ ಮಾಡಿದ್ರಿ ನೀವು, ಏನ್ ವಾಟ್ ಯುವರ್ ಅಚೀವ್ಮೆಂಟ್ ಏನ್ ನಿಮ್ದು ಈಗ? ಹಾಗಿದ್ರೆ 78 ಅವರಿದ್ದಾರೆ, ಎಷ್ಟೇ ಇದ್ದಾರೆ ಅಂತವ್ರು ನಿಮಗೆ ಗೊತ್ತ? ರಾಯರ್ ಆಗಿದ್ರೆ 100 ಇಯರ್ಸ್, ವಾದ್ರಾಸ 100-120 ವರ್ಷ ಇದ್ರಲ್ಲ, ಎಲ್ಲಿ ಜಾಗಿಂಗ್ ಹೋಗಿದ್ರು ರಾಯರ್ ವಾದ್ರಾಸ ಮಾಡಿದ್ರೆ? ನೀವು ಆ ಎಕ್ಸಾಂಪಲ್ ಯಾಕೆ ನೋಡೋದಿಲ್ಲ? ಹೌದಲ್ಲ, ಈ ಊರಾಗಿ ಎಕ್ಸಾಂಪಲ್ ನೋಡ್ತೀರಲ್ಲ, ಇದನ್ನ ಯಾಕೆ ನೋಡೋದಿಲ್ಲ ಹಾಗಿದ್ರೆ? ಮತ್ತೆ ಏಕಾಶಿ ಉಪವಾಸ ಮಾಡಿದ್ರೆ 100 ವರ್ಷ ಇದ್ದಾರೆ, ಅವ್ರನ್ನ ಯಾಕೆ ನೋಡೋದಿಲ್ಲ ಹಾಗಿದ್ರೆ? ಅರ್ಥ ಆಯ್ತಾ ನಿಮಗೆ? ಬರ್ನಾಗುತ್ತೆ, ಜೊತೆಗೆ ಎಂಟೈರ್ ಬಾಡಿ ಕ್ಲೀನ್ ಆಗುತ್ತೆ. ಹೌದು, ಎಂಟೈರ್ ಬಾಡಿ ಕ್ಲೀನ್ ಆಗುತ್ತೆ. ಅವ್ರು ಹೇಳ್ತಾರೆ ಡಾಕ್ಟರ್ಸ್, ನೀವು ಇಕೋಸ್ಪಿರಿನ್ ಏನು ತಗೋತೀರಿ, ಆ ಎಫೆಕ್ಟ್ ಬರೀ ಉಪವಾಸದಿಂದ ಬರುತ್ತೆ ಅಂತ ಹೇಳ್ತಾರೆ. ಅಥವಾ ಎಫೆಕ್ಟ್ ಬರೀ ಉಪವಾಸದಿಂದ ಬರುತ್ತೆ. ಎನಿ ಮೆಡಿಸಿನ್ ಏನು ಮಾಡದೇ ಇದ್ರೆ ಉಪವಾಸ, ಕೆಲವು ಉಪವಾಸ ಏನು ತಗೋಬೇಕು ಅಂತ ಕೇಳಿದ್ರೆ ಆಗಾಗುತ್ತೆ. ಏನು ತಗೊಂಡ್ರೆ ಉಪವಾಸ ಅಲ್ಲ, ಅದು ನೀರು ಕೂಡ ತಗೊಳ್ಬಾರ್ದು. ಒಂದು ತೀರ್ಥ ಬಿಟ್ಬಿಟ್ಟು ನೀರು ತಗೊಳ್ಳೋದು ಹೋದ್ರೆ ಅದು ಉಪವಾಸ. ಮತ್ತೆ ಆಕ್ಟಿವ್ ಇರಬೇಕು, ಸುಮ್ಮನೆ ಮಲಿಬಿಟ್ರೆ ವೇಸ್ಟ್ ಆಗುತ್ತೆ. ಸುಮ್ಮನೆ ನಾರ್ಮಲ್ ಆಗಿರಬೇಕು, ಫುಡ್ಡು ವಾಟರ್ ಏನು ತಗೋಬಾರ್ದು. ಒಂದಿಷ್ಟು ಮಾಡಿ ನೋಡಿ ಅವಾಗ ಎಷ್ಟು ಚೇಂಜಸ್ ಆಗುತ್ತೆ ಗೊತ್ತಾಗುತ್ತೆ. ಎಂದು ಎಂದು ಏಕಾಶಿ ದಿವಸ. ಹೌದು, ಕರೆಕ್ಟ್. ಅದಕ್ಕೆ ದಶಮಿ ರಾತ್ರಿ ಮಾಡಬೇಕು. ದಶಮಿ ರಾತ್ರಿ ಫಲಹಾರ ಎಲ್ಲ ಮುಗಿಸಿದ ಮೇಲೆ ಬಿಫೋರ್ ಗೋಯಿಂಗ್ ಟು ದಿ ಬೆಡ್ ನೀವು ಬ್ರಷ್ ಮಾಡ್ಕೊಂಡು ಬಂದಿಬಿಟ್ರೆ ಮೋದಿ ಸೈಂಟಿಫಿಕಲಿ ಕರೆಕ್ಟ್. ಅದು ಸೈಂಟಿಫಿಕ್ ಇದ್ರೆ ಏಕಾಸಿ ಬೆಳಿಗ್ಗೆ ಎಷ್ಟೇ ನೀವು ಏಕಾಸಿ ಮಾಡಿದ್ರು ಕೂಡ ಸ್ವಲ್ಪ ಇದ್ರೆ ಬೆಳಿಗ್ಗೆ ಎಂಟರ್ ಆಗೇ ಆಗುತ್ತೆ, ಬಿಡೋದಿಲ್ಲ. ಚಿಕ್ಕ ಮಕ್ಕಳು ಅಂಜನಗೂಡು ತಿಳ್ಕೊಂಡು ತಿಂದುಬಿಡ್ತಿದ್ರಲ್ಲ, ಮತ್ತೆ ಗೊತ್ತಾ ನಿಮಗೆ? ಅವ್ರದ್ದು ಹಲ್ಲುಜ್ಜೋದಕ್ಕಿಂತ ತಿನ್ನೋದೇ ಭಾರಿ ಮುಖ್ಯ, ಸ್ವೀಟ್ ಇರ್ತಿತ್ತು ಅಂತ ಹೇಳಿಬಿಟ್ಟು ಅನ್ನೋ ಇಂಗ್ಲಿ ನಮಗೇನಾಗುತ್ತೆ, ಸ್ವಲ್ಪ ಅಡ್ಡಿಟ್ ಕಾಸಸ್ ಇರಿಟೇಟ್ ಮಾಡುತ್ತೆ. ಆದ್ದರಿಂದ ಇಂಗ್ಲೀಷ್ ಮಾಡಿಬಿಟ್ಟಿದ್ರೆ ಪ್ಯೂರ್ ಆಗಿರುತ್ತೆ ಏನಾಗುತ್ತೆ. ಅದ್ರ ಬದಲು ಏನು ಮಾಡಬೇಕಂದ್ರೆ 12 ಸಲ ಬಾಯಿ ಮುಕ್ಕಳು ಸುಗಿಡ್ಬೇಕು ಅಂತ ಹೇಳ್ತಾರೆ. ಏಕಾದಶಿ ಬೆಳಿಗ್ಗೆ 12 ಸಲ ಬಾಯಿ ಮುಕ್ಕಳು ಸುಗಿಡ್ಬಿಟ್ರೆ ಅದು ಸಾಕು. ನೀವು ತಮಾಷೆ ಅಂದರೆ ಡೆಂಟಿಸ್ಟ್ ಯಾರನ್ನ ಕೇಳಿ, ಶಾಸ್ತ್ರಗೀತೆ ಏನು ಗೊತ್ತಿರೋದು, ಕ್ರಿಶ್ಚಿಯನ್ ಡೆಂಟಿಸ್ಟ್ ಕೇಳಿಬಿಡಿ, ಅವ್ರು ಹೇಳ್ತಾರೆ 12 ಸಲ ಬಾಯಿ ಮುಕ್ಕಳು ಸುಗಿಡೋದು ಈಕ್ವಲ್ ಟು ಬ್ರಷಿಂಗ್ ದಿ ಟೀತ್ ಅಂತ ಹೇಳ್ತಾರೆ. ಆ ಶಾಸ್ತ್ರ ಹೇಳಿಬಿಟ್ಟಿದೆ, ಅಪಾಮ ದ್ವಾದಶ ಗಂಡು ಶೈಹಿ ಮುಖಶುದ್ಧಿ ವಿಜಯಿದೆ, ಮನುಸ್ಮೃತಿಯ ಮಾತು. ನೀವು ಎಂದು ಹಲ್ಲು ಉಜ್ಜಲಕ್ಕಾಗೋದಿಲ್ಲ, ಅದು 12 ಸತ್ ಬಾಯಿ ಮಗಳು ಸುಗಿಡ್ಬಿಟ್ರೆ ಹಲ್ಲು ಉಜ್ಜದಷ್ಟು ಎಫೆಕ್ಟ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ತಾರೆ. ಡೆಂಟಿಸ್ಟ್ ಅದೇ ಮಾತನ್ನು ಹೇಳ್ತಾರೆ, ಆಕ್ಚುಯಲ್ ಅದೇನೆ. ಅವ್ರಿಗೆ ಸ್ಮೃತಿ ಗೊತ್ತಿಲ್ಲ, ಅವ್ರಿಗೆ ಯಾವುದು ಗೊತ್ತಿಲ್ಲ, ಎರಡು ಮ್ಯಾಚ್ ಆಗುತ್ತೆ. ಓನ್ಲಿ ವಾಟರ್, ಯಾವುದಕ್ಕೆ? ಗಾರ್ಗ್ಲಿಂಗಿಗೆ. ಹೌದು, ಏನು ಬರೀ ವಾಟರ್, ಪ್ಯೂರ್ ವಾಟರ್, ಬೇಕಾದ್ರೆ ಹಾಟ್ ವಾಟರ್ ಉಪಯೋಗಿಸಿ. ಪ್ಯೂರ್ ವಾಟರ್, ಹಾಟ್ ವಾಟರ್ ಅಷ್ಟೇ, ಪೂರ್ತಿ ಕ್ಲೀನ್ ಆಗಿ. ಸ್ಪಿರಿಚುವಲ್ ಅಂದ್ರೆ ಏನು? ಏನು ಸ್ಪಿರಿಚುವಲ್ ಜ್ಞಾನ ಬೇಕಾದ್ರೆ ಫಸ್ಟ್ ಗ್ರಂಥ ಓದಕ್ಕೆ ಶುರು ಮಾಡಬೇಕು. ಓದೋದು, ಕೇಳೋದು, ಪಾಠ, ಪ್ರವಚನ. ಫಸ್ಟ್ ಸ್ಟಾರ್ಟ್ ವಿತ್ ಪ್ರವಚನ. ಪಾಠ ನಿಮಗೆ ತಕ್ಷಣ ಅರ್ಥ ಆಗಲ್ಲ, ಪ್ರವಚನ ಕೇಳ್ತಾ ಕೇಳ್ತಾ ಪಾಠಕ್ಕೆ ಹೆಲ್ಪ್ ಆಗುತ್ತೆ. ಪಾಠ ಕೇಳ್ತಾ ಹೋದಂತೆ ನೀವು ಓದಕ್ಕೆ ಬರುತ್ತೆ. ಆಮೇಲೆ ನೀವು ಓದ್ತಾ ಬರ್ತಾ ಹೋದಂತೆ ಮನ ಮಾಡಲಿಕ್ಕೆ ಬರುತ್ತೆ, ಮನ ಮಾಡಿದ ಹೇಳೋದಕ್ಕೆ ಬರುತ್ತೆ. ಆಮೇಲೆ ಡಿಫರೆಂಟ್ ಸ್ಟೇಜಸ್ ಅವೆಲ್ಲ ಕೂಡ ಬಹಳ ಆಕ್ಟಿವ್ ಆಗಿರುತ್ತೆ ಸರ್. ಅಲ್ಲಿಂದ ಶುರು ಮಾಡೋದು, ಕೇಳೋದ್ರಿಂದ ಶುರು ಮಾಡೋದಕ್ಕೆ ಯಾವಾಗ. ಹಾಂ, ಒಟ್ಟಿ ಬ್ಯಾಚ್ ಆಗಿ ಆಗುತ್ತದೆ. ಯಾವಾಗ ನೀವು ಕೇಳಿ ಸಂಧಾನೆ ಮಾಡಲೇಬೇಕು ಪ್ರವಚನ ಕೇಳಿದ್ರೆ ಬಿಡ್ಲಕ್ಕಾಗೋದಿಲ್ಲ, ದಟ್ ಈಸ್ ಕರ್ಮ ಅಷ್ಟೇ. ನಿರ್ಪೂಜೆ ಮಾಡಲೇಬೇಕು ಅಂತ ಪ್ರವಚನ ಕೇಳಿದ ಮೇಲೆ ಬಿಡ್ಲಕ್ಕೆ ಆಗುತ್ತೆ ಆ ರೀತಿ. ಅದು ನೋಡಿ ಅಚ್ಚಿ ಗೊತ್ತು ಗೊತ್ತಾಯ್ತು. ಸರಿ, ಅದಕ್ಕೆ ಹೇಳ್ತೀನಿ ಈಗ. ಊಟ ಎಷ್ಟು ಮಾಡ್ಬೇಕು ಅಂತ ಹೇಗೆ ತೀರ್ಮಾನ ಮಾಡ್ತೀರಿ? ಅನ್ನ ಎಷ್ಟಿರ್ಬೇಕು ಅಂತ ಹೇಗೆ ತೀರ್ಮಾನ ಮಾಡ್ತೇವೆ? ಅದೇ ಗೊತ್ತಾಗುತ್ತೆ, ನಮ್ಗೆ ಇನ್ನೂ ಸಿಡಿದು ಸಾಲದು ತಿಳ್ಕೋಬೇಕು ಅಂತ ಇಂಟ್ರೆಸ್ಟ್ ಬರ್ತಾ ಹೋದಂತೆ ಯು ನೀಡ್ ಸಮೋರ್ ಜ್ಞಾನ ಅಂತ ಅರ್ಥ. ಗೊತ್ತಾಯ್ತಾ? ಮತ್ತು ಜ್ಞಾನದ ವೈಶಿಷ್ಟ್ಯ ಅಂದರೆ ಅದು ಬೇಡ ಅಂದರೆ ಎಳ್ಕೊತಾ ಹೋಗುತ್ತೆ. ನಿಮಗೆ ಎಷ್ಟಾದರೂ ಕೂಡ ಇನ್ನೊಮ್ಮೆ ಬೇಕು ಬೇಕು ಅನಿಸ್ತಾನೆ ಇರಲಿ. ನೀವು ಎಷ್ಟು ಬೇಕು ಅಂತ ಯೋಚನೆ ಮಾಡಲೇಬೇಡಿ. ಯಾವಾಗ ಜ್ಞಾನ ಸರಿಯಾದ ಜ್ಞಾನ ಬರುತ್ತೋ ಅದು ಯಾವುದಕ್ಕೆ ಬರುತ್ತೋ? ಅದು ಪ್ರಸಾದ ಕಡೆ ಹೋಗುತ್ತೆ, ಮನಸ್ಸು ಹೋಗುತ್ತೆ. ಅರ್ಥ ಆಯ್ತಾ? ನಿಮ್ಗೆ ಊಟ ಹಾಕ್ತಾರಪ್ಪ, ಹೊಟ್ಟೆ ತುಂಬ ಹೋಯ್ತು, ತಕ್ಷಣ ಯಾರನ್ನ ನಾಪಕ ಮಾಡ್ಕೋತೀರಿ? ನೀವೀಗ ಇದೆಲ್ಲ ಯಾರು ಮಾಡಿಸಿದ್ದು ಅಂತ ಕೇಳ್ತೀರಿ. ಅವ್ರ ಕರೆದು ಏನು ಹೇಳ್ತೀರಿ? ತುಂಬ ಉಪಕಾರ ಆಯ್ತು ಅಂತೆ. ಹೋಗ್ತಾನೆ, ತಟ್ಟಿದ್ದು ಅನುಗ್ರಹ ಭಕ್ತಿ. ಇನ್ಮೇಲೆ ಆತೇನು ಮಾಡ್ತಾನೆ? ಒಳ್ಳೇದಾಗ ತಟ್ಟಿದ ಅನುಗ್ರಹ ಅಷ್ಟೆ. ಭಾಳ ಸಿಂಪಲ್. ಅದು ಭಗವತ್ ಪ್ರಸಾದ ಬೇಕೇ ಬೇಕು. ದೇವರು ಇಷ್ಟೆಲ್ಲ ಮಾಡ್ತಾನೆ ಅಂತ ಗೊತ್ತಾದ ತಕ್ಷಣ ಭಕ್ತಿ ಬರುತ್ತೆ. ದೇವ್ರು ತಕ್ಷಣ ಅನುಗ್ರಹ ಮಾಡೇ ಬಿಡ್ತಾನೆ. ಭಕ್ತಿ ಮತ್ತು ಅನುಗ್ರಹ ಇರೋದು ಡೈರೆಕ್ಟ್ಲಿ ಪ್ರಪೋರ್ಷನಲ್, ಎರಡು ಕೂಡ ಆಟೋಮೆಟಿಕ್. ಅದು ಮತ್ತೆ ಕಷ್ಟಪಡಬೇಕಾಗಿಲ್ಲ. ಪ್ರಾಯಶ್ಚಿತ್ತನ ಪ್ರಾಯಶ್ಚಿತ್ತ ಪ್ರಾಯಶ್ಚಿತ್ತ ಬೇರೆ. ನಾರ್ಮಲ್ ಲೈಫಲ್ಲಿ ಜಪ ತಪ ಎಲ್ಲ ಸಾಕು. ಕೆಲವು ತಪ್ಪುಗಳನ್ನು ಮಾಡಿರ್ತಾನೆ, ಉದಾಹರಣೆಗೆ ಸ್ಮೋಕ್ ಮಾಡಿರ್ತಾನೆ ಅಂತ ತಿಳ್ಕೊಬೋಣ, ಅಥವಾ ಡ್ರಿಂಕ್ ಮಾಡಿರ್ತಾನೆ ಅಂತ ತಿಳ್ಕೊಬೋಣ. ಆ ಎಫೆಕ್ಟ್ ಹೋಗ್ಬೇಕು ಅಂತ ಅರ್ಥ ಆಯ್ತಾ? ಈಗ ದಟ್ ಈಸ್ ಪ್ರಾಯಶ್ಚಿತ್ತ. ಪ್ರಾಯಶ್ಚಿತ್ತ ಅಂದ್ರೆ ಏನೇನಲ್ಲ, ಇವರು ವಿಷ ಕುಡಿದು ಬಿಟ್ಟಿರ್ತಾನೆ, ಏನ್ ಮಾಡ್ತಾರೆ ಇಮ್ಮಿಡಿಯೇಟ್ ಪ್ರಾಯಶ್ಚಿತ್ತ ಏನು? ವಾಮಿಟ್ ಮಾಡಿಸ್ತಾನೆ. ಗೊತ್ತಾನೆ? ಫಸ್ಟ್ ರೆಮಿಡಿ ಅದಿಟ್ಟುಕೊಂಡು ಏನೇ ವರ್ಷ ಕೊಟ್ಟರೆ ಕೆಲಸ ಮಾಡಲ್ಲ, ಫಸ್ಟ್ ವಾಮಿಟ್ ಆಗ್ಬೇಕು. ದಟ್ ಈಸ್ ಪ್ರಾಯಶ್ಚಿತ್ತ. ಅದಕ್ಕೆ ಈ ರೀತಿ ಮಾಡಿ ಪ್ರತಿಯೊಂದು ಪಾಪಕ್ಕೂ ಒಂದು ಪ್ರಿಸ್ಕ್ರೈಬ್ ಪ್ರಾಯಶ್ಚಿತ್ತ ಅಂತಿರುತ್ತೆ. ಅದನ್ನು ಮಾಡ್ಕೊಂಡ್ಬಿಟ್ರೆ ನಾರ್ಮಲ್ ಆಗ್ತಾನೆ, ಜಪ ತಪ ಕಂಟಿನ್ಯೂ ಮಾಡೋದು ಅಷ್ಟೇ. ಅರ್ಥ ಆಯ್ತಾ? ಅಷ್ಟು ವೆರಿ ಸಿಂಪಲ್. ಅದು ಲೇಟ್ ಫೀ ಕೊಡ್ತಾರಲ್ಲ, ಆ ಥರ ಪೆನಾಲ್ ಫೀ ಇದ್ದಾಗೆ. ಪೆನಾಲ್ ಫೀ ಕೊಟ್ಟ ತಕ್ಷಣ ಒಂದು ಫೈಲ್ ಹೇಗೆ ಮೂವ್ ಆಗುತ್ತೋ ಆ ಟೈಪ್ ಆಗುತ್ತೆ ಕೆಲಸ. ಪಾಪ ಮಾಡದಿದ್ರೆ ಪ್ರಾಯಶ್ಚಿತ್ತ ನೆಸಿಟಿ ಇಲ್ಲ, ಪಾಪ ಮಾಡಿದರೆ ಅದಕ್ಕೆ ತಕ್ಕಂತೆ ಪ್ರಾಯಶ್ಚಿತ್ತ ಮಾಡ್ಬೋದು. ಹೌದು ಹೌದು ಹೌದು, ಹೇಳಿ ಕೇಳಿ. ಲಾಸ್ಟ್ ಟೈಮ್ ಹನುಮಂತನ ಬಗ್ಗೆ ಆದಾಗ ಇದ್ರ ಬಗ್ಗೆ ಎಲ್ಲ ಆಗಿಬಿಟ್ಟಿದ್ರೆ ಆ ಪ್ರಶ್ನೆ ಕೇಳ್ಬೋದು. ಹೌದು, ಕರೆಕ್ಟ್. ಹೌದು, ಅಲ್ಲ 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 ಅಲ್ಲ, ಕಿಬ್ಬುರುಷ ಖಂಡನೆ ಬೇರೆ, ಪೂರ್ತಿ ಬೇರೆ ಖಂಡ. ಹನುಮಂತ ಅಕಸ್ಮಾತಲ್ಲಿ ಬಂದಿರ್ಬೋದು ಅಥವಾ ಬೇರೆ ಯಾರ್ದೋ ಫೋಟೋ ನೋಡಿರ್ಬೋದು, ಅದೆಲ್ಲ ದೃಶ್ಯವಾಗಿ ಹೇಳಕ್ ಬರೋದಿಲ್ಲ. ಬಟ್ ಕಿಬ್ಬುರುಷ ಖಂಡ ಇದಲ್ಲ, ಇದು ನಮ್ದು ಯಾವುದಿದ್ದು ಭರತಖಂಡ. ಇದು ಜಂಬೂದ್ವೀಪ ಭರತಖಂಡ, ಕಿಂಪುರುಷ ಖಂಡ ಅಲ್ಲ ಇದು. ಆದ್ದರಿಂದ ಹನುಮಂತ ಅಕೇಶನಲ್ಲಿ ಬಂದಿರ್ಬೋದು ಅಷ್ಟೇ ಹೊರತು ಇದೇ ಕಿಂಪುರುಷ ಖಂಡ ಅಲ್ಲ. ಹೇಳಕ್ಕಾಗಲ್ಲ, ಯಾಕೆಂದ್ರೆ ಅದು ನಿಜ ಇರ್ಬೋದು, ಸುಳ್ಳು ಇರ್ಬೋದು. ಎಷ್ಟೋ ಸಲ ಒಂದ್ಸರ್ತಿ ಪೇಪರ್ನಲ್ಲಿ ಏನು ಬಂದಿತ್ತು ಗೊತ್ತಾ, ಒಬ್ಬರು ಜೀವ ಹೋಗಿದ್ದರು ಫೋಟೋ ತೆಗೆದಿದ್ದೀವಿ ಅಂತ ಹಾಕಿದ್ರು ಅವರು. ಭಾಳ ಎಲ್ಲ ನೋಡಿರ್ಬೇಕು, ದೊಡ್ಡ ಫೋಟೋ ಹಾಕಿಬಿಟ್ಟು ಒಬ್ಬ ಬಾಡಿ ಸತ್ತೋದ ಒಬ್ಬನು ಫೋಟೋ ತೆಗೆದಿದ್ದೀವಿ ಅಂತೇಳಿ. ಭಾಳ ತಪ್ಪು, ಯಾಕೆಂದ್ರೆ ಜೀವ ಎಂಬ ಫೋಟೋಗೆ ಬರೋದೇ ಇಲ್ಲ. ಅವನು ನಾವು ಬ್ಯಾಕ್ಟೀರಿಯಾ ಫೋಟೋ ತೆಗೆದಿದ್ದೀವಿ, ವೈರಸ್ ಫೋಟೋ ತೆಗೆದಿವಿ, ಹಾಗೆ ಆಗಲ್ಲ. ವೈರಸ್ ಫೋಟೋ ತೆಗಿಲಕ್ಕಾಗತ್ತಾ? ಅದು ಮೈಕ್ರೋ ನೋಡ್ಬೋದು ಅಷ್ಟೇ ಹೊರತು ಅದನ್ನು ಎಲ್ಲಾರ್ಜ್ ಮಾಡಿ ಮಾಡಿ ತೆಗಿತಾ ಇರೋ ಅಷ್ಟೇ. ಆ ಜೀವ ಅದಕ್ಕೂ ಸಿಗೋದಿಲ್ಲ, ಯಾಕೆ ಟೋಟಲಿ ಇನ್ವಿಜಿಬಲ್. ಆದರೆ ಜೀವನ ಫೋಟೋ ತೆಗಿಲಕ್ಕೆ ಬರೋದಿಲ್ಲ, ಅದು ರಾಂಗ್. ಗೊತ್ತಾಯ್ತಾ? ಅದೇ ರೀತಿ ಇಂಥ ತಪ್ಪಾಗಿರ್ಬೋದು, ಹೇಳೋದಕ್ಕಾಗಲ್ಲ. ಅವು ಅವ್ರಿಗೆ ಅವ್ರ ಜನೇನೇ ಎಷ್ಟು ಜನ ಅಂತ ಹೇಳೋಕ್ಕಾಗಲಿಲ್ಲ. ಅಷ್ಟೇ ಫೋಟೋತೆ, ಅದೆಲ್ಲ ಆಗದಿಲ್ಲ. ಫೋಟೋ ಹೇಳಿದ್ನಲ್ಲ, ಅವ್ರ ಯೋಗ್ಯತೆ. ಕೃಷ್ಣ ನೋಡಿದ್ರೆ ದುರ್ಯೋಧನ ಏನಾಗಲಿಲ್ಲಲ್ಲ ಆ ಟೈಪ್ ಅಲ್ಲ. ಕೃಷ್ಣ ನೋಡಿದ್ರೆ ದುರ್ಯೋಧನ ಏನಾಗಲಿಲ್ವಲ್ಲ, ಭೀಮನ್ ನೋಡಿದ್ರೆ ದುರ್ಯೋಧನ ಏನಾಗಲಿಲ್ಲಲ್ಲ ಆ ಟೈಪ್ ಕೇಸು ಇರ್ಬೋದು. ಬಟ್ ಅವ್ರ ಫೋಟೋಕ್ಕೆ ಅವ್ರು ಪೋಸ್ ಕೊಡ್ತಾರೆ ಅಂತ ಒಪ್ಲಕ್ಕಾಗಲ್ಲ ಅವರೆಲ್ಲ ಗುಣ. ಇವ ಅನ್ನು ಅವರು ವಿಥೌಟ್ ದೇರ್ ನಾಲೆಜ್ ತೆಗಿಲಕ್ಕೂ ಸಾಧ್ಯ ಇಲ್ಲ. ಅವ್ರು ಯಾರೋ ನಮ್ಮಂಥವರಲ್ಲ, ಎಲ್ಲೋ ಫೋಟೋ ಇಟ್ಟು ಕ್ಲಿಕ್ ಮಾಡಲಿಕ್ಕೆ ಅವರೆಲ್ಲ ಅವರಾಗಿ ಇಷ್ಟಪಡೋದಂತೂ ಫೋಟೋ ಬಿಡೋದಿಲ್ಲ ಅವ್ರದ್ದು, ಅವರಾಗಿ ಇಷ್ಟಪಡಬೇಕಷ್ಟೆ. ಏನ ಸರಿ, ವಾಯು ಎಂಬುದು ಯಾವಾಗಲೂ ನಮ್ಮ ಪ್ರಾಣದೇವರ ಮುಖ್ಯ ಪ್ರಾಣ ಅಂತ ಕರೀತೇವೆ. ಇದರ ಅರ್ಥ ಪ್ರಾಣ ಬೇರೆ ಬೇಕಾಷ್ಟೇ ಇದ್ದಾರೆ ಅಂತ ಅರ್ಥ. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಪ್ರಾಣದೇವರ ಐದು ರೂಪಗಳು. ಪ್ರಾಣದೇವರ ಐದು ಜನ ಮಕ್ಕಳಿದ್ದಾರೆ, ಅವರಿಗೂ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ ಹೆಸರು. ರುದ್ರದೇವರು ಐದು ಜನ ಮಕ್ಕಳಿದ್ದಾರೆ, ಪ್ರಾಣ ಅಪಾನ ವ್ಯಾನ ಉದಾನ ಅವರಿಗೂ ಹೆಸರಿದೆ. 49 ಮರುತ್ತಗಳಿದ್ದಾರೆ, ಪ್ರವಾಹವಾಯು ಬೇರೆ ಇದ್ದಾರೆ, ಅಹಂಕಾರಿಕ ಪ್ರಾಣ ಇದ್ದಾರೆ. ಅವರೆಲ್ಲ ಡಿಸ್ಟಿಂಗ್ವಿಶ್ ಮಾಡೋಕ್ಕೋಸ್ಕರ ಮುಖ್ಯ ಪ್ರಾಣ ಅಂತ ಕರೆಯೋದು. ವಾಯುದೇವರನ್ನ ಮುಖ್ಯ ಚೀಫ್ ಪ್ರಾಣ, ಚೀಫ್ ಮಿನಿಸ್ಟರ್ ಅಂತೀವಲ್ಲ, ಮಿನಿಸ್ಟರ್ಸ್ ಬೇಕಾಷ್ಟು ಇರ್ತಾರೆ, ಚೀಫ್ ಮಿನಿಸ್ಟರ್ ಒಬ್ಬನೇ ಹಾಗೋ, ಪ್ರಾಣಗಳು ಬೇಕಾಷ್ಟು ಇದ್ರು ಕೂಡ ಚೀಫ್ ಪ್ರಾಣ ಮುಖ್ಯ ಪ್ರಾಣ ವಾಯುದೇವರು. ಅವ್ರು ಬೇರೆ, ಈ ಭೂತವಾಯು ಬೇರೆ, ಈ ಬೀಸೋ ಗಾಳಿ ವಾಯುದೇವರಲ್ಲ, ಈ ಬೀಸೋ ಗಾಳಿ ಬೇರೆ. ಇವತ್ತು ನಮ್ಮಲ್ಲೇ ನೋಡಿ, ಆಕ್ಸಿಜನ್ ಬೇರೆ, ಬರೀ ಬೇರೆ, ಏರ್ ಬೇರೆ, ವಿಂಡ್ ಬೇರೆ, ಏರ್ ಬೇರೆ, ಆಕ್ಸಿಜನ್ ಬೇರೆ, ಗೊತ್ತಾಯ್ತಾ? ಸೊ ವೈಟ್ ಇದು, ಈ ಪ್ರಾಣ ಬೇರೆ, ಈ ಆಕ್ಸಿಜನ್ ಇಲ್ಲಿದೆ, ಒಳಗಿರೋ ಪ್ರಾಣ ಆಕ್ಸಿಜನ್ ಅಲ್ಲ, ಗೊತ್ತಾಯ್ತಾ? ಇಲ್ಲವರು ಸತ್ತವರಿಗೆ ಆಕ್ಸಿಜನ್ ಕೊಟ್ಟರೆ ಬತ್ತಿ ಬತ್ತಿ ಬಿಡ್ತಿದ್ರು ಎಲ್ಲರೂ ಕೂಡ, ಅರ್ಥ ಆಯ್ತಾ? ಈಗ ಇದು ಬೇರೆ, ಇದು ಸಬ್ಸ್ಟಿಟ್ಯೂಟ್ ಮಾಡೋಕ್ಕಾಗೋದೇ ಇಲ್ಲ ಅಂಥದ್ದು. ಸೊ ಮುಖ್ಯ ಪ್ರಾಣ ಅಂದ್ರೆ ಅವರು, ವಾಯುವನ್ನ ಹೆಸರು ಎಲ್ರಿಗೂ ಕಾಮನ್ ಆಗಿದೆ, ಅರ್ಥ ಆಯ್ತು? ಮುಖ್ಯ ವಾಯುದೇವರು ಅಂದ್ರೆ ಇವರೇ, ಮುಖ್ಯ ಪ್ರಾಣದೇವರು ಅಂದ್ರೆ ಇವರು, ಮುಖ್ಯ ವಾಯುದೇವರು ಅಂದ್ರೆ ಇವರು. ಬರೀ ವಾಯು ಬರೀ ಪ್ರಾಣ ಅಂದ್ರೆ ಇವರಾಗೋದಿಲ್ಲ, ಬೇಕಾ ಬೇರೆಯವರಿದ್ದ ಇದ್ದಾರೆ. ಹಾ, ಅಂದ್ರೆ ಎಷ್ಟು ವ್ಯಸ್ತ ತಿಳ್ಕೊ, ವ್ಯತ್ಯಾಸ ತಿಳ್ಕೊಂಡಿರ್ಬೇಕು ಯಾವಾಗ. ಕರೆಕ್ಟ್, ಹೌದು ಹೌದು. ಎಲ್ಲಿದೆ ಅದೆಲ್ಲ? ಮೀಟ್ ಆಗಿದ್ದಿದ್ದಾರೆ ಇಬ್ರು, ಮೀಟ್ ಆಗಿದ್ದು ಕರೆಕ್ಟ್. ಅಷ್ಟೇನಾ? ಅದು ನಡೆದಿರೋದು ಎಷ್ಟೇ, ಹನುಮಂತ ಕೂತಿರ್ತಾನೆ, ಭೀಮಸೇನ ಅಲ್ಲಿಗೆ ಬರ್ತಾನೆ, ಜನ ಏನ್ ತಿಳ್ಕೊಂಡ್ಬಿಟ್ರು ಹನುಮಂತ ಬಾಲ ಅಡ್ಡಾಡ್ಕೊಂಡು ಕೂತಿರ್ತಾನೆ. ಅಲ್ಲಲ್ಲ, ಭೀಮಸೇನ ಬರೋ, ತಪ್ಪು ತಪ್ಪು ತಪ್ಪದು, ಅದು ಯಾವ ಕತೆ ಇಲ್ಲೇ ಇಲ್ಲ ಮಹಾಭಾರತದಲ್ಲಿ, ಬರೋದೇ ಇಲ್ಲ ಅದೆಲ್ಲ. ರಾಮಾಂಜನೇಯ ಯುದ್ಧ, ಕೃಷ್ಣಾರ್ಜುನ ಯುದ್ಧ, ಆಮೇಲೆ ಇದೆ ಕೃಷ್ಣ ಗಾರುಡಿ, ಎಲ್ಲ ಕಲ್ಪನೆಗಳೇ ಹೊರತು ಬರೀ ಜನೇನ್ ಕೇಸಸ್ ಅಲ್ಲ, ಅವೆಲ್ಲ ಸುಳ್ಳು ಕಥೆಗಳವೆಲ್ಲ. ಹನುಮಂತ ಭೀಮಸೇನೆ ಮೀಟ್ ಆಗಿದ್ದು ಹೌದು, ಅದಿಬ್ರು ಕೂಡ ಬೇರೆ ಅಂತ ನಾಟಕ ಮಾಡ್ತಾರೆ ಅಷ್ಟೇ ಹೊರತು, ಅದು ಡಬಲ್ ಆಕ್ಷನ್ ಕೇಸ್ ಇದ್ದ ಹಾಗೆ. ಅದಿಬ್ರು ಕೂಡ ಬಂದೇನೆ, ಅಜ್ಞಾನ ಇಲ್ಲ, ಏನೂ ಇಲ್ಲ. ಯಾವಾಗಲೂ ಕೂಡ ಗಾಯತ್ರಿ ಮಂತ್ರ ಬೇಸಿಕ್ ಮಂತ್ರ ಹೇಳಲೇಬೇಕಂದ್ರೆ, ಅದಾದ ಮೇಲೆ ಕೃಷ್ಣ ಮಂತ್ರ ನೆಕ್ಸ್ಟ್. ಗಂಡಸರಿಗಾದರೆ ನಾರಾಯಣ ಮಂತ್ರ ಫಸ್ಟ್ ಹೇಳಿ, ಫಸ್ಟು ಗಾಯತ್ರಿ, ಆಮೇಲೆ ನಾರಾಯಣ ಮಂತ್ರ, ಆಮೇಲೆ ಕೃಷ್ಣ ಮಂತ್ರ, ಮೂರು ಕಂಪಲ್ಸರಿ. ಇನ್ನು ಉಳಿದು ತಮ್ಮ ಟೈಮ್ ಇದ್ದಷ್ಟು ಎಷ್ಟು ಬೇಕಾದ್ರೂ ಮಂತ್ರಗಳು ಹೇಳ್ಬೋದು. ಬೇಸಿಕ್ ಗಾಯತ್ರಿ ಮಂತ್ರ ಹೇಳಿದೆ, ನೀವು ಯಾವ ಮಂತ್ರ ಹೇಳಿದ್ರು ವರ್ಕ್ ಮಾಡಲ್ಲ. ಗಾಯತ್ರಿ ಮಂತ್ರ ಉಪನಯನ ಆದವನು ಗಾಯತ್ರಿ ಮಂತ್ರ ಹೇಳಿದೆ, ಎಷ್ಟು ಮಂತ್ರ ಹೇಳಿದ್ರು ಕೂಡ ಎಲ್ಲ ಇನ್ವ್ಯಾಲಿಡ್ ಕೇಸ್ಗಳು. ಗಾಯತ್ರಿ ಮಂತ್ರ ಹೇಳೇ ಮಾಡಬೇಕು. ಇಲ್ಲ, ಗಾಯತ್ರಿ ಯಾವಾಗಲೂ ಕೂಡ ಮಿನಿಮಮ್ 10, ಮಾರ್ನಿಂಗ್ 10, ಮಧ್ಯಾಹ್ನ 10, ಈವ್ನಿಂಗ್ 10 ಮಿನಿಮಮ್. ಮ್ಯಾಕ್ಸಿಮಮ್ ಅಂದರೆ 1000, ಸಾವಿರ ಸಾವಿರ ಸಾವಿರ, ಮಿಡ್ಲ್ ಅಂದರೆ 100 100 100. 10 ಬಿಲೋ 10 ಹೇಳಿದರೂ ಇನ್ವ್ಯಾಲಿಡ್, ಬಿಲೋ 10 ಹೇಳಾಗಿಲ್ಲ. ಆ ರೀತಿ ಇರಬೇಕು, ಉಪನಯನ ಆಗಿರಲೇಬೇಕು, ಅದಕ್ಕೆ ಉಪನಯನ ಆಗಿರಲೇಬೇಕು. ಸಕಾಲಕ್ಕೆ ಹೇಳಬೇಕು, ಯಾವುದೋ ಕಾಲಕ್ಕೆ ಹೇಳಿದ್ರೆ ಎಫೆಕ್ಟ್ ಮಾಡಲ್ಲ, ಆ ಕಾಲಕ್ಕೆ ಮಾಡಬೇಕು.
ಸರಿ,
ಹೇಳ್ತೀನಿ. ವಾಯುದೇವರ ಅನುಗ್ರಹದಿಂದ ಹುಟ್ಟಿದ್ರಿಂದ ವಾಯುಪುತ್ರ, ಬಟ್ ದೇವತೆ ಬಂದೆ ವಾಯುದೇವರ ಅನುಗ್ರಹದಿಂದ ಹುಟ್ಟಿದ್ರೆ ಬಂದ ಕತೆ ಬರೋದಾಗ ವೈದ್ಯಸ್ ಕಲ್ಯಾಣ ಕೇಳಿದಿರಲ್ಲ, ಹಾಗೆ ತಪಸ್ ಮಾಡ್ತಾ ಇರ್ತಾರೆ, ವಾಯುದೇವರು ಬಂದು ಫಲ ಕೊಡ್ತಾರೆ, 12 ಫಲ ಕೊಟ್ಟಿರ್ತಾರೆ, ಕೊನೆಯ ಸರಿ ತಾವೇ ಎಂಟ್ರ್ ಆಗಿಬಿಟ್ಟು ಹುಟ್ಟುತ್ತಾರೆ. ಸೊ ವಾಯುಪುತ್ರ ಕರೆಕ್ಟ್ ಆಯ್ತಾರೆ. ಆದರೆ ದೇವತೆಗಳು ಹೇಗೆ ಅವತಾರ ಮಾಡ್ತಾರೆ ಅಂದರೆ, ತಾವೇ ಒಂದು ರೂಪದಿಂದ ಬರ್ತಾರೆ, ಆದ್ದರಿಂದ ವಾಯುದೇವರು ಅಂದರೂ ಕರೆಕ್ಟು, ವಾಯುಪುತ್ರ ಅಂದರೂ ಕರೆಕ್ಟು. ಲೌಕಿಕದ ಕೇಸ್ ಬೇರೆ, ಅವ್ರು ದೇವತೆಗಳ ಕೇಸ್ ಬೇರೆ. ಅದು ದೇವತೆಗಳೆಲ್ಲ ಅವತಾರ ಮಾಡೋದು ಹಾಗೆ, ಇಂದ್ರದೇವರು ಬರ್ತಾರೆ, ಅರ್ಜುನ ಹುಟ್ಟುತ್ತಾರೆ, ಆತ ಅರ್ಜುನ ಇಂದ್ರನೂ ಹೌದು, ಇಂದ್ರ ಪುತ್ರನೂ ಹೌದು, ಇವರು ವಾಯುದೇವರು ವಾಯುಪುತ್ರನೂ ಹೌದು, ಧರ್ಮರಾಜ ಯಮಪುತ್ರನೂ ಹೌದು, ಯಮನೂ ಹೌದು. ದೇವತೆಗಳಿಗೆ ಮಾತ್ರ, ಉಳಿದವರಿಗೆ ಹೇಳೋದಲ್ಲ, ದೇವತೆಗಳವರು. ಅದಕ್ಕೆ ಎರಡು ರೀತಿನೇ ಹೇಳ್ಬೋದು. ಕೇಸರಿ ಇದ್ದ ಗಂಡ, ಕೇಸರಿ ಅಜ್ಜನೇರ ಮಗ ಬಂದಿದೆ, ವೇಕಾಶ್ ಬಂದಿದೆಯಲ್ಲ, ಕೇಸರಿ ಪುತ್ರ ಅಂತ ಬಂದಿದೆ, ಅಂಜನೇ ಪುತ್ರ ಅಂತಲೂ ಬಂದಿದೆ. ಅವನು ಅವತಾರ ಮಾಡಿದ ಮಾತ್ರ ವಾಯುದೇವರ ಅನುಗ್ರಹದಿಂದ ವಾಯುದೇವರೇ ಬಂದರು ಅಷ್ಟೇ. ಭೀಮಸೇನ ದೇವರು ಕುಂತಿ ಪುತ್ರ ಹೌದು, ಪಾಂಡುಪುತ್ರ ಹೌದು, ವಾಯುಪುತ್ರನ ಹೌದು, ಮೂರು ಹೌದು. ಬಟ್ ನಿಜವಾಗ್ಲೂ ಹುಟ್ಟಿದ್ದು ವಾಯುದೇವರಿಂದ, ಅರ್ಥ ಆಯ್ತಾ? ಆದ್ದರಿಂದ ಮೂರು ಕರೆಕ್ಟ್. ಹಾಂ, ದೇವತೆಗಳ ಕೆಲಸ ಮನುಷ್ಯರಿಗೆ ಹಾಗೆ ಅಪ್ಲೈ ಆಗಲ್ಲ. ಹಿಂದೆ ಹೇಳಿದೆ, ಗಾಯತ್ರಿ ಎಂಬುದು ಛಂದಸ್ಸಿನ ಹೆಸರು. ಗಾಯತ್ರಿ ಎಂಬ ಛಂದಸ್ಸು ಮೂರು ಪಾದರು, ಒಂದೊಂದು ಎಂಟೆಂಟು ಅಕ್ಷರ ಇರೋ ಮೂರು ಪಾದ ಇದೆ, ಎಂಟು ಮೂರು ಇಪ್ಪತ್ನಾಲ್ಕು ಆಗುತ್ತೆ. ಅದು ಗಾಯತ್ರಿ ಛಂದಸ್ಸು ಅಂತ ಹೆಸರು. ಆ ದೇವರಿಗೂ ಗಾಯತ್ರಿ ಅಂತ ಹೆಸರಿದೆ. ಅಂದರೆ ಗಾಯಕ ಅಂತ ರಾತಿ, ತನ್ನ ಸ್ತೋತ್ರ ಮಾಡೋರು ದೇವರು ಕಾಪಾಡ್ತಾನಾದ್ರಿಂದ ಗಾಯತ್ರಿ ಅಂತ ದೇವರಿಗೆ ಹೆಸರಿದೆ. ಆ ಮಂತ್ರಕ್ಕೆ ರೂಪ ಮಾತ್ರ ನಾರಾಯಣ ರೂಪ, ನಾರಾಯಣ ರೂಪ ಚಿಂತನೆ ಮಾಡಬೇಕು. ನಾರಾಯಣರು ಬದ್ರಿ ನಾರಾಯಣ ಇದ್ದಾನಲ್ಲ, ಅದೇ ಫಾರಂ. ಆ ರೂಪ ಧ್ಯೇಯ ಸದಾ ಸವಿತೃ ಮಂಡಲ ಮಧ್ಯವರ್ತಿ ಅಂತ ಧ್ಯಾನ ಶ್ಲೋಕ ಹೇಳ್ತಾ ಆ ಚಿಂತನೆ ಮಾಡ್ತಾ ಈ ಮಂತ್ರ ಹೇಳಿಬಿಟ್ರೆ ಕರೆಕ್ಟ್ ನೋಡ್ಕೊಂಡು ಮಾತಾಡಿದ್ರೆ ಹೇಗೋ ಹಾಗೆ. ಆ ರೂಪ ಧ್ಯಾನ ಮಾಡ್ತಾ ಮಂತ್ರ ಹೇಳಬೇಕು. ನೀವು ಮಾತಾಡಿಸ್ತಾ ಅಡ್ರೆಸ್ ಮಾಡ್ತಿರಲ್ಲ, ಆ ಥರ ಡೈರೆಕ್ಟ್ ಅಡ್ರೆಸ್ಸಿಂಗ್ ದಿ ಗಾಡ್ ಇದ್ದೆ. ತಪ್ಪದು ತಪ್ಪದು, ತಪ್ಪು ಫೋಟೋ, ತಪ್ಪು ತಪ್ಪದು, ಅಷ್ಟ ಸರಿಯಾದ ಚಿತ್ರ ಅಲ್ಲ. ನಾರಾಯಣ ಫೋಟೋ ಹಾಕಿದ್ರೆ ಸರಿಯಾದ ಚಿತ್ರ. ಗಾಯತ್ರಿ ಅಂದ್ಬಿಡ್ತಾ ಅಷ್ಟೇ ಸರಿ, ಗಾಯತ್ರಿ ಮಹಾಮಂತ್ರಸ್ಯ ನಾರಾಯಣ ಅಶ್ವಿ ನಾರಾಯಣೋ ದೇವತಾ ವಿಶ್ವಾಮಿತ್ರ ಋಷಿ, ಅರ್ಥ ಆಯ್ತಾ? ಗಾಯತ್ರಿ ಛಂದ ಯಾವುದು? ಹೌದು ಹೌದು, ವಾಯುವಾಹನ ಅದು. ಎರಡು ಸರ್ತಿ ಯಾವಾಗಿದ್ದು? ಮೊದಲೇ ಸರ್ತಿ ರಾವಣ ಬಂದಾಗ ಹನುಮಂತನ ಮೇಲೆ ಕೂತಿದ್ದು, ಮತ್ತೆ ಸುಗ್ರೀವ ಅಂತ ಕರ್ಕೊಂಡೋದಾಗ ಹನುಮಂತನವರು ಕರ್ಕೊಂಡೋಗಿದ್ದು, ಮತ್ತೆ ಇದ್ರ ಕಿಷ್ಕಿಂದೆಯಿಂದ ಲಂಕೆ ಹೋಗ್ತಾರಲ್ಲ ಸಮುದ್ರದ ಹತ್ರ, ಅವಾಗ ಹನುಮಂತನ ಮೇಲೆ ಕೂತೆ ಹೋಗಿದ್ದ ರಾಮದೇವರು. ಮೂರು ಕೇಸು. ಕೊನೆಗೆ ಇಂದ್ರದೇವರು ಯಾತ ಕಳಿಸ್ಕೊಡ್ತಾರೆ ಅಂದರೆ, ತಮ್ಮ ಪ್ರಾರ್ಥನೆಯಿಂದ ವಿಷ್ಣು ಅವತಾರ ಮಾಡಿ ಬಂದಿರೋದ್ರಿಂದ ತಮ್ಮ ಸೇವೆ ಆಗಬೇಕು ಅಂತ ಇಂದ್ರ ರಥ ಕಳಿಸ್ಕೊಡ್ತಾರೆ ಅಷ್ಟೇ, ತಮ್ಮ ಸೇವೆ ಆಗಲಿ ಅಂತೆ. ಆ್ಯಕ್ಚುಲಿ ಬೇಕಿಲ್ಲ ರಾಮದೇವರಿಗೆ, ಅದು ಹನುಮಂತನೇ ಸಾಕು. ಬಟ್ ಇಂದ್ರೆ ನಮ್ದೇ ನಮ್ಮನೆಯ ಸ್ವಲ್ಪ ಬನ್ನಿ ಅಂತ ಕರೀತಾರಲ್ಲ ಆ ಟೈಪ್ ಅಷ್ಟೆ. ಮುಖ್ಯವಾಗಿ ವಾಯುವಾಹನನೇ, ಯಾವಾಗ ಕೂತರು ವಾಯುದೇವರ ಮೇಲೆ ಕೂಡ, ರಥದಲ್ಲಿ ಕೂತಾಗಲೂ ಕೂಡ ಒಳಗೆ ಹನುಮಂತನೇ ಮೇಲೆ ಕೂಡಿಸ್ಕೊಂಡಿರು ಆ ರೀತಿ. ನೋ, ಸ್ಪಿರಿಚುಯಾಲಿಟಿ ವಿತೌಟ್ ಗಾಡ್ ಆಫ್ ಸೂಡೋ ಸ್ಪಿರಿಚುಯಾಲಿಟಿ, ಸೂಡೋ ಸ್ಪಿರಿಚುಯಾಲಿಟಿ ಅಂತೀವಲ್ಲ ಹಾಗೆ. ಬೇಸಿಕಲಿ ಸ್ಪಿರಿಚುಯಾಲಿಟಿ ಅನ್ನೋ ಪದ ಉಪಯೋಗಿಸಿದ ಮೇಲೆ ಮೇನ್ ಸ್ಪಿರಿಟ್ ಈಸ್ ಗಾಡ್, ಅರ್ಥ ಆಯ್ತಾ? ಸ್ಪಿರಿಟ್ ಶಬ್ದಕ್ಕೆ ಏನು ಗೊತ್ತೇನು ಅರ್ಥ? ಚೇತನ ಅಂತ ಅರ್ಥ. ಸೊ ಸೂಪರ್ ಸ್ಪಿರಿಟ್ ಅಂದರೆ ದೇವರು, ಸೂಪರ್ ಸ್ಪಿರಿಟ್ ದೇವರು ಒಪ್ಪದೆ ಹೋದರೆ ಸ್ಪಿರಿಚುಯಾಲಿಟಿನೇ ಅಲ್ಲ ಅದು. ಹಾಂ, ತಪ್ಪು, ಅದು ಸೂಡೋ ಸ್ಪಿರಿಚುಯಾಲಿಟಿ, ಸುಳ್ಳೆ ಮಾತಾಡ್ತಾರೆ, ಅದು ತಪ್ಪದು. ಅವರು ದೇವರನ್ನು ಒಪ್ಪದೇನೆ ಯಾರೋ ಸ್ಪಿರಿಚುಯಲ್ ವಿಷಯ ಮಾತಾಡ್ತೀವಿ ಅಂದರೆ ಅದು ಆ್ಯಕ್ಚುಲಿ ಮೆಟೀರಿಯಲಿಸಮ್, ಅದು ಸ್ಪಿರಿಚುಯಲಿಸಮ್ ಅಲ್ಲ. ಗೊತ್ತಾಯ್ತಾ? ಸ್ಪಿರಿಚುಯಲಿಸಮ್ ಅಂದರೆ ಸ್ಪಿರಿಟ್ ಒಪ್ಪದೆ ಹೋದ್ರೆ ಸ್ಪಿರಿಚುಯಲಿಸಮ್ ಅಲ್ಲ ಅದು. ಅದು ಮೆಟೀರಿಯಲಿಸಮ್ ಕರೀತದೆ, ಆಧುನಿಕ ಭೌತಿಕ ಭೌತವಾದ ಅಂತ ಕರೀತಾರೆ ಹೊರತು ಅದು ಚೇತನವಾದ ಅಲ್ಲ ಅದು. ಅರಿ ಆಚರಣೆಗಳನ್ನ ಮಾಡ್ತಾರೆ, ಆ ಸ್ಪಿರಿಚುಯಾಲಿಟಿ ಅಲ್ಲ. ಆ್ಯಕ್ಚುಲಿ ಸ್ಪಿರಿಚುಯಾಲಿಟಿ ಅಲ್ಲ, ಬರೀ ಅದು ಸ್ವೀಟ್ ಮಾಡಬೇಕಾಗಿರುತ್ತೆ, ಒಂದು ಕಮ ಮಾಡ್ತಾರೆ ಅಷ್ಟೇ ಹೊರತು ಸ್ಪಿರಿಚುಯಾಲಿಟಿ. ಇವತ್ತಿನ ಹಬ್ಬಗಳೆಲ್ಲ ಹೆಚ್ಚು ಕಡಿಮೆ ಅಷ್ಟೇನೆ, ನೂರಕ್ಕೆ 90 ಪಾಲು ಮಾಡೋ ಜನಗಳೆಲ್ಲ ಹಬ್ಬಗಳು ಮಾಡಲ್ಲ, ಸ್ಪಿರಿಚುಯಾಲಿಟಿ ಏನಿರೋದಿಲ್ಲ ಅದರೊಳಗೆ. ನಿಜ ಸ್ಪಿರಿಚುಯಾಲಿಟಿಗೆ ಹಬ್ಬ ಅಂಬ ಸೆಕೆಂಡರಿ, ಆ್ಯಕ್ಚುಲಿ ಸ್ಪಿರಿಚುಯಾಲಿಟಿ ಮೇಜರು. ಇದು ಇದ್ರೂ ಆಯಿತು ಹೋದರೂ ಆಯಿತು, ಅದು ಅಲ್ವೇ ಅಲ್ಲ. ಸ್ಪಿರಿಚುಯಾಲಿಟಿ ಎಂಬುದು ಸುಡೋ ನಿಮ್ ಪೇಟ್ರಿಯಾಟಿಸಮ್ ಇವತ್ತು ಕರೀತಾರಲ್ಲ ಆ ಟೈಪ್ ಅಷ್ಟೇ. ಪೇಟ್ರಿಯಾಟ್ ಅಂದರೆ ಟ್ರೂ ಪೇಟ್ರಿಯಾಟ್ ಎಂಬುದು ಎಷ್ಟು ಅರ್ಥವತ್ತಾದ ಪದ ಅದು, ಹೌದಲ್ಲ? ಇವರು ಯಾರ್ಯಾರೋ ಸುಮ್ಮನೆ ನಾವು ಟೋಪಿ ಹಾಕಿದ ಮಾತ್ರಕ್ಕೆ ಸ್ಪಿರಿಚುಯಲ್ ಏನಾಗೋದಿಲ್ಲ, ಅದು ರಿಜಾಲ್ ಪಾಲಿಟಿಷಿಯನ್ನ ಪೇಟ್ರಿಯಾಟ್ ಆಗಲ್ವಾ? ಆ ಥರ ಕಮರ್ಷಿಯಲ್ ಮಾಡ್ಕೊಂಡ್ಬಿಟ್ಟಿದ್ರೆ ಹಾಗಾಗ್ಬಿಟ್ಟಿದೆ ಅಷ್ಟೇ. ಮೆಕ್ಯಾನಿಕಲ್ ಆಗಿರೋದು ಒಂದು ತಪ್ಪು, ಕಮರ್ಷಿಯಲ್ ಒಂದು ತಪ್ಪು, ಇಂಡಿವಿಜುವಲಿ ಮೆಕ್ಯಾನಿಕಲ್ ಆಗಿದೆ, ಮಠಮಾನ್ಯಗಳಿಂದ ಕಮರ್ಷಿಯಲ್ ಆಗಿದೆ, ಅರ್ಥ ಆಯ್ತಾ? ಮೇಲಿನ ಸೈಡಿಂದ ಕಮರ್ಷಿಯಲ್ಲು, ನಮ್ಮ ಸೈಡಿಂದ ಮೆಕ್ಯಾನಿಕಲ್. ಇದು ಸ್ಪಿರಿಚುಯಾಲಿಟಿ ಹೆಸರು ಅಷ್ಟೇ, ಸ್ಪಿರಿಚುಯಾಲಿಟಿ ಹೆಸರು ಇಲ್ಲೇ ಮಿಸ್ಸಿಂಗ್. ಯಾವುದು ಧರ್ಮ? ಯಾವುದಾದ್ರೂ ಪ್ರಶ್ನೆ ಬರೋದೇ ಇಲ್ಲ, ಧರ್ಮ ಯಾವಾಗಲೂ ಕೂಡ ಯಾವುದೋ ಆಗೋದೇ ಇಲ್ಲ. ಮೂಲತ ಧರ್ಮ ಅಂದರೆ ದೇವ್ರನ್ನ ಒಪ್ಪಿದ್ರೇ ಧರ್ಮ, ದೇವ್ರನ್ನ ಒಪ್ಪದೇ ಇದ್ದ ಧರ್ಮ ಅಂದರೆ ಕಾಂಟ್ರಡಿಕ್ಷನ್. ದೇವ್ರನ್ನ ಒಪ್ಪಲೇಬೇಕು, ಮತ್ತು ದೇವ್ರು ಸರ್ವೋತ್ತಮ ಅಂತ ಒಪ್ಪಬೇಕು, ಗೊತ್ತಾಯ್ತಾ? ನಮಗೂ ಅವನಿಗೂ ಭಾರಿ ವ್ಯತ್ಯಾಸ ಇದೆ ಅಂತ ಒಪ್ಪಬೇಕು, ನಮ್ಮ ಉದ್ಧಾರ ಅವನಿಂದನೇ ಆಗುತ್ತೆ ಅಂತ ಒಪ್ಪಬೇಕು, ಈ ಸೆಲ್ಫ್ ಸಫಿಷಿಯಂಟ್ ಅಂತ ಒಪ್ಪಬೇಕು, ಇದು ಇಂಡಿಪೆಂಡೆಂಟ್ ಅಂತ ಒಪ್ಪಬೇಕು. ಎಲ್ಲ ಆಟೋಮೆಟಿಕ್ ಇರೋದಿಲ್ಲ, ಒಂದು ಒಪ್ಕೊಂಡ ಮೇಲೆ ಎವ್ರಿಥಿಂಗ್ ಆಟೋಮೆಟಿಕಲಿ ಫಾಲೋಸ್. ಅದು ಬಡಿಸ್ತಾರೆ ಅಂದ ತಕ್ಷಣ ಎಲೆ ಬೇಕು, ತಟ್ಟೆ ಬೇಕು, ಲೋಟ ಬೇಕು, ಪದಾರ್ಥ ಬೇಕು, ಎಲ್ಲ ಮತ್ತೆ ಹೇಳಬೇಕಾಗಿಲ್ಲ. ಆ ದೇವ್ರನ್ನ ಒಪ್ಕೊಂಡ ತಕ್ಷಣ ಇವಿಷ್ಟು ಬಂದ್ಬಿಡುತ್ತೆ, ಫಾಲೋ ಆಟೋಮೆಟಿಕಲಿ ಫಾಲೋ ಆಗುತ್ತೆ. ಫಾಲೋ ಆಗದೆ ಹೋದ್ರೆ ಸರಿ ಹೇಳ್ತಾ ಇಲ್ಲ ಅಂತ. ಅಂದ್ರೆ ಟರ್ಮ್ ಮಿಸ್ಯೂಸ್ ಮಾಡ್ತಾ ಇದ್ದಾರೆ, ಟರ್ಮ್ನ ಖೋಟಾ ನೋಟ್ ಮಾಡ್ದೆ ಮಾಡ್ತಾ ಇದ್ದಾರೆ ಅಷ್ಟೇ. ಅದಕ್ಕೆ ಇನ್ವ್ಯಾಲಿಡ್ ಮತಗಳು ತುಂಬಾ ಇರೋದು ಅದಕ್ಕೆ ಕಾರಣ. ತಪ್ಪು ತಪ್ಪಾಗಲ್ಲ, ಸುಳ್ಳು ಕಥೆಗಳು, ಕಲ್ಪನೆಗಳು. ಹನುಮಂತ ಬ್ರಹ್ಮಚಾರಿ ಆದ್ದರಿಂದ ಮಗನ ಪ್ರಶ್ನೆಯೇ ಇಲ್ಲ. ಹನುಮಂತ ಬ್ರಹ್ಮಚಾರಿ, ಆ ರೂಪಕ್ಕೆ ಮಕ್ಕಳಿಲ್ಲ, ಆ ರೂಪಕ್ಕೆ ಮದುವೆನೂ ಇಲ್ಲ, ಮಕ್ಕಳು ಇಲ್ಲ. ಹನುಮಂತ ರೂಪಕ್ಕೆ, ಭೀಮ ರೂಪಕ್ಕೆ ಮಾತ್ರ ಇರೋದು, ಮಧು ರೂಪಕ್ಕೂ ಮಕ್ಕಳಿಲ್ಲ, ಮದುವೆನೂ ಇಲ್ಲ. ಯಾವುದನ್ನ? ಎರಡು ಪದ್ಧತಿ ಇದೆ, ಇಲ್ಲಿಂದ ಮಾಡೋದು ಒಂದು ಪದ್ಧತಿ, ಇಲ್ಲಿಂದ ಮಾಡೋದು ಒಂದು ಪದ್ಧತಿ, ಗೊತ್ತಾಯ್ತಾ? ಬಟ್ ಎಲ್ಲಿಂದ ಮಾಡಿದ್ರು ಕೂಡ ಅದೇನು ಚಿಂತನೆ ಏನು ಮಾಡ್ತೀವಿ, ಇದು ಲಕ್ಷ್ಮೀನಾರಾಯಣರ ಸುತ್ತ ಪ್ರದಕ್ಷಿಣೆ ಮಾಡಿದಾಗೆ ಅನ್ಕೊಂಡು ಮಾಡೋದಷ್ಟೇ. ಇವೆರಡು ಲಕ್ಷ್ಮೀನಾರಾಯಣರದ್ದು ಭಾವಿಸಿಬಿಟ್ಟು ಈ ಕಡೆ ಮಾಡೋದು ಒಂದು ಪದ್ಧತಿ, ಇವನ್ನು ಭಾವಿಸುತ್ತೆ ಮಾಡೋದೊಂದು. ಮತ್ತೆ ಬೆಳೆಸ್ಬೇಕಾದ್ರೆ ಮಾತ್ರ ಹೀಗೆ ಕಂಟಿನ್ಯೂ ಮಾಡಬಾರ್ದು, ಮತ್ತೆ ನೆನಪಿರಿ, ಹತ್ತಾಯ್ತು ಹನ್ನೊಂದು ಇಲ್ಲಿ ಬರಬಾರ್ದು, ಮತ್ತೆ ಹೀಗೆ ವಾಪಸ್ ಹೋಗ್ಬೇಕು, ಮತ್ತೆ ಹೀಗೆ ಬರ್ಬೇಕು, ಮತ್ತೆ ಹೀಗೆ ಹೋಗ್ಬೇಕು, ಹೀಗೆ ಬರ್ಬೇಕು. ಈ ಕಡೆ ಡೈರೆಕ್ಟ್ ಇದು ಮಾಡೋಂಗಿಲ್ಲ, ಭಾಳ ಜನ ತಪ್ಪು ಮಾಡ್ತಾರೆ ಅಲ್ಲಿ ಮಾಡ್ಕೊಡ್ಬೇಕು. ಹೌದು ಹೌದು ಹೌದು, ದ್ವಾದಶ ನಾಮಗಳು ಇದೆ ಇದೆ ಎಲ್ಲ ರೈಟ್ ಆರ್ಡರ್ ಹೇಳ್ತಾರೆ. ಮೊದಲು ಹಣೆಗೆ, ಆಮೇಲೆ ಇಲ್ಲಿ, ಆಮೇಲೆ ಇಲ್ಲಿ, ಆಮೇಲೆ ಇಲ್ಲಿ, ಆಮೇಲೆ ರೈಟ್ ಸೈಡ್, ಆಮೇಲೆ ಲೆಫ್ಟ್ ಸೈಡ್, ಆಮೇಲೆ ತಲೆ, ಆಮೇಲೆ ಬ್ಯಾಕ್, ಅಷ್ಟ ಅದು ಲಾಸ್ಟ್ ಕ್ರಮ. ದ್ವಾದಶ ನಾಮಗಳು ಅಂತಾನೆ ಹೆಸರು, ಆ ಕ್ರಮದಲ್ಲೇ ಹಾಕೋದು. ಎಡಗಡೆ ಇದ್ದ ಹಾಕೋದಿಲ್ಲ, ಇಲ್ಲಿ ಇಲ್ಲಿ ಜಂಪ್ ಆಗಿ ಎಡಗಡೆ ಯಾರು ಹಾಕೋದಿಲ್ಲ. ಪದ್ಧತಿ ಮಾಡ್ಕೊಂಡಿದ್ದಾರೆ ಅಷ್ಟೇ, ಶಾಸ್ತ್ರ ಪ್ರಕಾರ ಹಾಕೋದಿಲ್ಲ. ಎಡಗಡೆ ಹಾಕಬಾರದು, ಹನ್ನೆರಡು ನಾಮ ಆಗ್ಬೇಕಾದ್ರೆ ಇಲ್ಲಿ ಬರಬಾರ್ದು, ಇಲ್ಲಿ ಬಂದ್ರೆ ಹನ್ನೆರಡು ನಾಮ ಆಗೋದಿಲ್ಲ, ಎಡಗಡೆ ಹಾಕಬಾರದು ಅಂತಾನೆ ಶಾಸ್ತ್ರ ಇರೋದು. ಜೀವ ಸ್ಪಿರಿಟ್, ಪರಮಾತ್ಮ ಸೂಪರ್ ಸ್ಪಿರಿಟ್, ಸ್ಪಿರಿಟ್ ಸೂಪರ್ ಸ್ಪಿರಿಟ್ ಆತ. ಎಲ್ಲೋ ಆತ್ಮನೇ, ಆತ್ಮ ಅಂದ್ರೆ ಏನು? ಆನಿಮೇಟ್ ಬೀಯಿಂಗ್ ಇಸ್ ಆತ್ಮ ಅಷ್ಟೇ, ಆನಿಮೇಟ್ ಬೀಯಿಂಗ್. ಹೌದು, ಆನಿಮೇಟ್ ಅಂದ್ರೆ ಏನು? ವಿತ್ ಡಿಸೈರ್ ಅಂಡ್ ಆಕ್ಷನ್ ಅಂಡ್ ನಾಲೆಡ್ಜ್, ಮೂರು ಇದ್ರೆ ಅದು ಸ್ಪಿರಿಟ್ ಅಂತ ಕರೀತಾರೆ. ಜೀವನಲ್ಲೂ ಇದೆ, ದೇವರಲ್ಲೂ ಇದೆ. ದೇವರಲ್ಲಿ 100% ಇದೆ, ಜೀವನದಲ್ಲಿ ಸ್ವಲ್ಪ ಸ್ವಲ್ಪ ಇದೆ. ಅದೇ ಚೇತನ ಅಂದ್ರೆ ಒಂದೇ, ಆತ್ಮ ಅಂದ್ರೆ ಒಂದೇ, ಇವೆಲ್ಲ ಸಿನಾನಿಯಮ್ಸ್ ಅವೆಲ್ಲ. ಸರಿ ಸರಿ, ರೀಸನ್ ಅಂತ ಹೇಳಿದ್ರೆ ಸರಿ ಸರಿ, ಅಲ್ಲಿ ಅದು ಬೇರೆ ಪ್ರಶ್ನೆ. ಅಲ್ಲಿ ಏನಾಗಿದೆ ಅಂದರೆ, ದೇವರ ನೈವೇದ್ಯ ಮಾಡಿದ ಅಡಿಗೆನ ತಗೋಬೇಕು, ಗೊತ್ತಾಯ್ತಾ? ನಾವು ಅಡ್ಜಸ್ಟ್ ಮಾಡ್ಕೋಬಹುದು, ಬಟ್ ದೇವರು ಅವ್ರು ಆ ರೀತಿ ಮಾಡಿದಾಗ ಅವ್ರು ದೇವ್ರ ನೈವೇದ್ಯ ತಗೊಳ್ಳೋದಿಲ್ಲ, ಆದ್ರಿಂದ ನಾವು ತಗೊಳ್ಳೋಕೆ ಬರಲ್ಲ. ಅಷ್ಟೇ ಅವ್ರದ್ದು ಬೇರೆ ದೃಷ್ಟಿಯಿಂದ ಅಲ್ಲ. ದೇವರು ತಗೊಳ್ಳಾಗ ಮಾಡಿದ್ರೆ ಬರೀ ವಿಧವೆಯರಿಂದ ತಗೋಬಾರ್ದು ಅಂತಿಲ್ಲ. ವಿಧವೆ ತನ್ನ ಧರ್ಮಕ್ಕೆ ಅನುಗುಣವಾಗಿದ್ದರೆ ದೇವರು ಸ್ವೀಕಾರ ಮಾಡೇ ಮಾಡ್ತಾನೆ, ಗೊತ್ತಾಯ್ತಾ? ಅದನ್ನು ಪ್ರಸಾದ ತಗೊಳ್ಳೋಕೆ ಬರುತ್ತೆ. ಬಟ್ ವಿಧವೆ ಆ ರೀತಿ ಫಾಲೋ ಮಾಡದೆ ಹೋದಾಗ ಮಾತ್ರ ದೇವ್ರ ನೈವೇದ್ಯಕ್ಕೆ ಬರೋದಿಲ್ಲ, ಆದರೆ ಗೌರವಕ್ಕೆ ತೊಂದರೆ ಇಲ್ಲ. ಮಾತೃದೇವೋಹ ಸ್ಟ್ಯಾಂಡ್ ಆಗೇ ಆಗುತ್ತೆ. ತಾಯಿನ ಎಂಥ ಕಾಲದಲ್ಲೂ ಮದುವೆ ಆಗಿರಲಿ ಏನೇ ಆಗಿರಲಿ, ತಾಯಿ ಮಾತೃದೇವೋಹವನೇ. ಅರ್ಥ ಆಯ್ತಾ? ಈಗ ಆದರೆ ಅಡಿಗೆ ಇತ್ಯಾದಿ ತಗೋಬೇಕಾದ್ರೆ ಕೆಲವು ರೂಲ್ಸ್ ಇದೆ, ಆ ರೂಲ್ಸ್ ಪ್ರಕಾರ ಇದ್ದಾವ ತಗೋದಿಲ್ಲ ತಗೊಳ್ಳೋದಿಲ್ಲ. ಅದು ರೂಲ್ಸ್ ಅಷ್ಟೇ. ಮನೆಯಲ್ಲಿ ತಾನು ಹೆಂಡ್ತೀನಿ ಒಳಗಿಲ್ಲ, ಅವಾಗೇನು ಮಾಡ್ತಾರೆ? ಮುಟ್ಟೋದಿಲ್ಲ, ಅದು ದೋಷ ಅಲ್ಲ. ಅದು ತಾಯಿನೇ ಒಳಗಿಲ್ಲ, ತಾಯಿ ಮಾತೃದೇವೋಹ ವಿದ್ಯುತ್ ತೊಂದರೆ ಇಲ್ಲ, ಗೊತ್ತಾಯ್ತಾ? ಈಗ ತಾಯಿ ಅಡಿಗೆ ಮಾಡಿದ್ದು ಬರೋದಿಲ್ಲ, ಆಗ ಅದು ಶಾಸ್ತ್ರ ಅದಷ್ಟೇ. ಮಾತೃದೇವೋ ಅಂತ ತೊಗೊಳಕಾಗತ್ತಾಗ ಆ ರೀತಿ ಅಷ್ಟೇ. ಅದು ನಿಯಮ ಬೇರೆ, ಇದು ಬೇರೆ. ಗೌರವ ಕೊಡೋದು ಬೇರೆ, ಒಂದು ನಿಯಮ ಫಾಲೋ ಮಾಡೋದು ಬೇರೆ. ಗೌರವ ಯಾವಾಗಲೂ ಸ್ಟ್ಯಾಂಡ್ ಆಗುತ್ತೆ, ಅದು ಹೋಗೋದೇ ಇಲ್ಲ. ಆದರೆ ಇದು ಮಾಡಬೇಕಾದ್ರೆ ಕೆಲವು ಸ್ಪೆಸಿಫಿಕ್ ರೂಲ್ಸ್ ಇರುತ್ತೆ, ಅದನ್ನ ಬಿಡಕ್ಕೆ ಬರೋದಿಲ್ಲ ಅಷ್ಟೇ. ಆ ರೀತಿ ಮಾಡ್ತಾರೆ. ಯಾಕೆ ದೇವ್ರಿಗೆ ಸಂಬಂಧಪಟ್ಟಿದ್ದು ನಾವು ಡಿಲೀಟ್ ಮಾಡಕ್ಕೆ ಬರಲ್ಲ, ಅದು ನಮಗೆ ಸಂಬಂಧಪಟ್ಟಿದ್ದು ಮಾಡ್ಕೋಬಹುದು. ನಾವು ದೇವ್ರಿಗೆ ಸಂಬಂಧಪಟ್ಟಿದ್ದು ಹೇಗೆ ಮಾಡಕ್ಕೆ ಬರುತ್ತೆ? ದೇವರಿಗೆ ಉದಾಹರಣೆ, ನಾವು ಅಡ್ಜಸ್ಟ್ ಮಾಡ್ಕೊಂಡು ಈರುಳ್ಳಿ ದೇವರೇ ನೈವೇದ್ಯ ಮಾಡ್ಬೋದು ಅಂತ ಕೇಳಿದರೆ ಆಗ ಅದು ದೇವರಿಗೆ ಸಂಬಂಧಪಟ್ಟ ವಿಚಾರ, ನಾವು ಮಾಡಕ್ಕೆ ಬರಲ್ಲ ಅದು. ಅರ್ಥ ಆಯ್ತಾ? ನಮಗೆ ಸಂಬಂಧಪಟ್ಟಿದ್ದಾರೆ, ನಾವು ಮಾಡ್ಕೊಳಕ್ಕೆ ಬರುತ್ತೆ. ಹರಿ ಹೌದು 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 ಹೌದು. ಹೇಳ್ತೇನೆ ಪ್ರಶ್ನೆ ಹೇಳ್ತೇನೆ. ಅಲ್ಲಿ ಎರಡು ಹನುಮಂತ ಅವಾಗ ಎಲ್ಲರೂ ಕೂಡ ಕಪಿಗಳೇನು ಮಾಡ್ತಾರೆ, ಇಷ್ಟಾರ್ತೇನೆ ಅಷ್ಟಾರ್ತೇನೆ ಅಂತ ಹೇಳಿ ತಮ್ಮ ಕೆಪಾಸಿಟಿ ಹೇಳ್ಕೊಬಿಡ್ತಾರೆ. ಆದ್ರೆ ಹನುಮಂತ ಹೇಳ್ಕೊಳ್ಳೋದಿಲ್ಲ, ಗೊತ್ತಾಯ್ತಾ, ಉಳಿದವರೆಲ್ಲ ಹೇಳ್ಕೊತಾರೆ, ಕೊನೆಗೆ ಯಾರಿಗೂ ನೂರು ಆಗೋದಿಲ್ಲ, ಅಗ್ಗದ ಮಾತ್ರ ನೂರು ಹಾಡ್ತೇನೆ ಅಂತ ಹೇಳ್ತಾನೆ, ಮುಂದೆ ನನಗೇನು ಮಾಡೋಕ್ಕಾಗೋದಿಲ್ಲ ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾರೆ. ಆಗ ಹನುಮಂತನ ಜಾಂಬವಂತ ಪ್ರಾರ್ಥನೆ ಮಾಡಿದಾಗ ಹನುಮಂತನ ಹಾಡ್ತೇನೆ ಅಂತ ಹೇಳ್ತಾರೆ. ಇವ್ರ ಪ್ರಶ್ನೆ ಏನು ಅಂದರೆ ಹನುಮಂತ ಮೊದಲಾತೆ ಕೇಳಲಿಲ್ಲ ಅನ್ನೋದು ಪ್ರಶ್ನೆ, ಗೊತ್ತಾಯ್ತಾ. ಅದಕ್ಕೆ ಕೆಲವರು ಏನು ಕತೆ ಕಟ್ಟಿದ್ದ, ಹನುಮಂತನ ಶಾಪ ಇತ್ತು ಅಂತ ಕೆಲವರು ಕತೆ ಕಟ್ಟಿದ್ದಾರೆ, ಇನ್ನೊಬ್ಬರು ಹೇಳೋವರೆಗೂ ನಿನ್ನ ಶಕ್ತಿ ಗೊತ್ತಾಗದೆ ಹೋಗಲಿ ಅಂತೇಳಿ. ಅದು ಜಾಂಬವಂತ ಹೇಳಿದ್ಮೇಲೆ ಗೊತ್ತಾಯ್ತು, ಆದ್ದರಿಂದ ಶಾಪದ ಎಫೆಕ್ಟ್ ಇತ್ತು, ಜಾಂಬವಂತ ಹೇಳಿದ್ಮೇಲೆ ಹೊರಟೋಯ್ತು, ಹನುಮಂತ ಹೇಳಿದ ಅಂತ ಕತೆನ ಅಡ್ಜಸ್ಟ್ ಮಾಡ್ತಾರೆ, ತಪ್ಪದು. ಆ್ಯಕ್ಚುಲಿ ಹನುಮಂತನಿಗೆ ಶಾಪ ಇದ್ದದ್ದು ಕರೆಕ್ಟೇ, ಸುಳ್ಳಲ್ಲ, ಶಾಪದ ಎಫೆಕ್ಟ್ ಇರಲಿಲ್ಲ, ಅದನ್ನ ನೆನ್ಪಿಟ್ಕೊಂಡಿರೋದು. ಈ ಗಾಂಧಾರಿ ಕೃಷ್ಣನ ಶಾಪ ಕೊಟ್ಲು, ಕೃಷ್ಣನಿಗೆ ತಟ್ಟಿಲ್ಲ, ಗಾಂಧಾರಿಗೆ ಎಫೆಕ್ಟ್ ಆಗುತ್ತೆ. ಅದರಿಂದ ನಾವು ಯಾರೋ ಬೈಕೋತೀವಿ, ಬಸ್ ಬರೋದಿಲ್ಲ, ಕಂಡಕ್ಟರ್ ಹಾಳಾಗಲಿ ಅಂತೀವಿ, ಏನು ಹಾಳಾಗಲ್ಲ ಅವನು, ನಾವು ಬೈಕೊಂಡಿದ್ದು ಕರೆಕ್ಟು, ಅವನಿಗೆ ಎಫೆಕ್ಟ್ ಆಗಿಲ್ಲ. ಇವತ್ತು ಹನುಮಂತನ ಎಫೆಕ್ಟ್ ಆಗಿಲ್ಲ, ಬಟ್ ಯಾಕೆ ಕಾದಿತ್ತ ಮುಂದಿನ ಪ್ರಶ್ನೆ. ಅದಕ್ಕೆ ಹನುಮಂತ ತಾನೇ ಮೊದಲು ಹಾರಿದ್ರೆ ಎಲ್ಲ ಸುಮ್ಮನೆ ಇರ್ತಿದ್ರು, ಹನುಮಂತ ಹಾರ್ತಿದ್ದ ಹೋಗ್ತಿದ್ದ ಬರ್ತಿದ್ದ ಎಲ್ಲ ಮುಗಿದೋಗ್ತಿತ್ತು. ಕೊನೆಗೆ ಏನು ಮಾಡ್ತಿದ್ರು, ನಾನು ಹಾರ್ತಿದ್ದೆ, ಆದ್ರೆ ಹನುಮಂತ ಪಾಪ ಇಷ್ಟಪಟ್ಟಿದ್ದಕ್ಕೆ ಡಿಸಪಾಯಿಂಟ್ ಮಾಡಬಾರ್ದು ಅಂತ ನಾನು ಸುಮ್ಮನೆ ಇದ್ದೆ ಶುರು ಮಾಡಿ, ಗೊತ್ತಾನೆ. ಅದಕ್ಕೆ ಆ ಟೆಂಡೆನ್ಸಿ ಬರಬಾರ್ದು ಅಂತೇಳಿ ಹನುಮಂತ ಅದಕ್ಕೆ ಏನು ಮಾಡಿಬಿಡ್ತಾರೆ, ಅಂಡರ್ಟೇಕಿಂಗ್ ತೊಗೊಳಗ ಐ ಕ್ಯಾನಾಟ್ ಡೂ ಇಟ್ ಅಂತ ಬರೆಸ್ಕೊಂಡ ಮೇಲೆ ಮತ್ತೇನೋ ಮಾಡಾಗಿಲ್ಲ. ಇದರಿಂದ ಹನುಮಂತ ಏನು ತೋರಿಸ್ತೆ ಅಂದರೆ, ಯಾವುದೇ ಕೆಲಸ ಮಾಡಬೇಕಾದ್ರೆ ಮಾಡಲಿಕ್ಕೆ ಬಂದಿದ್ರು ಕೂಡ ಅವು ತಾನೇ ಮಾಡಬೇಕಾದ ಕೆಲಸ ಮಾಡೋದು ಬೇರೆ, ಉಳಿದವ್ರು ಮಾಡುವಂತ ತಾನು ಮಾಡೋ ನೆಸಿಟಿ ಇಲ್ಲ. ದೇಶಾಮ ಶಕ್ತಿಂ ಪ್ರಕಟಾಮ ವಿಧಾಯ, ಆ ರೀತಿ ಮಾಡಿದ್ದರಿಂದ ಹನುಮಂತ ಗ್ರೇಟ್ ಅಂತ ಗೊತ್ತಾಯಿತು ಒಂದು ಪಾಯಿಂಟ್, ಅದಕ್ಕಿಂತ ಹೆಚ್ಚು ಪಾಯಿಂಟ್ ಉಳಿದವ್ರು ತಮ್ಮ ಲಿಮಿಟೇಷನ್ ಗೊತ್ತಾಯಿತು, ಅರ್ಥ ಆಯ್ತಾ. ಲಿಮಿಟೇಷನ್ ಗೊತ್ತಾಗಿದ್ರೆ ಅಹಂಕಾರ ಪಡಲಿಲ್ಲ, ಅಹಂಕಾರ ಪಟ್ಟಿದ್ರೆ ಪುಣ್ಯ ಕಡಿಮೆ ಆಗ್ತಿತ್ತು. ಹನುಮಂತ ಈ ರೀತಿ ಎಜುಕೇಟ್ ಮಾಡಿದ್ರಿಂದ ಅವ್ರಿಗೆ ಅಹಂಕಾರ ಬರದೇ ಹೋಗಿದ್ದಕ್ಕೆ ಅವರು ಹನುಮಂತ ಭಕ್ತಿ ಮಾಡಿದ್ರು, ವಾಯುಜೀವೋತ್ತಮ ಅಂತ ತಿಳ್ಕೊಂಡು ಈ ಪ್ರಮೇಯ ಹೊರಬರಬೇಕು ಕಾರಣ ಆಯಿತು, ಇಷ್ಟೆಲ್ಲ ಮಾಡಿದ್ದಕ್ಕೆ ಕಾರಣ ಆಯಿತು. ಅದಕ್ಕೆ ಹನುಮಂತ ಸುಮ್ಮನೆ ಕೂಡಲಿಕ್ಕೆ ಕಾರಣ ಅವ್ರು ತಮ್ಮದು ಹೇಳ್ಕೊಂಡ್ಬಿಡಲಿ, ಅವರು ಆಗೋದಿಲ್ಲ ಅಂತ ಗೊತ್ತಾಗಲಿ, ಆಮೇಲೆ ನಾನು ಹಾರಿದರೆ ಹನುಮಂತ ದೊಡ್ಡ ಕೆಲಸ ಅಂತ ಅರ್ಥ ಆಗುತ್ತೆ ಅವರಿಗೆ, ಇಲ್ಲದ್ರೆ ಅರ್ಥನೇ ಆಗೋದಿಲ್ಲ. ಆ ರೀತಿ ಮಾಡೋದ್ರ ಮೂಲಕ ಅವ್ರಿಗೆ ವಾಯುದೇವರ ಜೀವೋತ್ತಮತ್ವ ಜ್ಞಾನ ಹುಟ್ಟಿಸಿ, ಭಕ್ತಿ ಹುಟ್ಟಿಸಿ, ಉದ್ಧಾರದ ಮಾರ್ಗ ತೋರಿಸಿದ್ವಿ, ಅದವ್ರ ಪಾಯಿಂಟ್, ಅದೇ ನೀತಿ ತತ್ವ ಅಂದ್ರೆ ಅದೇ. ಹಾಂ, ಈ ಕ್ಲಾಸ್ನಲ್ಲಿ ಯಾವಾಗಲೂ ಹಾಗೇನೆ, ಫಸ್ಟ್ ಮೇಷ್ಟ್ರು ಕ್ವಶನ್ ಕೇಳ್ತಾರೆ, ಬುದ್ಧಿವಂತ ಹುಡುಗ ಹೇಳಕ್ಕೆ ಹೋಗ್ತಾನೆ, ಅವ್ರು ಹೇಳ್ತಾರೆ ಸುಮ್ಮನೆ ಇರು ಅಂತ ಹೇಳ್ತಾರೆ, ಫಸ್ಟ್ ಎಲ್ಲರೂ ಕೇಳ್ತಾರೆ ಯಾರಾದ್ರೂ ಹೇಳು ಅಂತ ಹೇಳ್ತಾರೆ, ಅವಾಗ ಅದೇನಾಗುತ್ತೆ, ಉಳಿದ್ರೆ ಬರದೇ ಇದ್ದ ಡಿಫಿಕಲ್ಟ್ ಕ್ವಶನ್, ಜೊತೆಗೆ ಅವರೆಲ್ಲ ಯೋಚನೆ ಮಾಡಿರ್ತಾರೆ ಅಲ್ಲಿವರೆಗೂ ಕೂಡ, ಎಜುಕೇಟ್ ಮಾಡೋ ರೀತಿ ಹಾಗೆ. ಎಲ್ಲ ಸ್ಟೂಡೆಂಟ್ ಎಲ್ಲ ಸ್ಟೂಡೆಂಟ್ ಒಂದು ಪ್ರಶ್ನೆ ಉತ್ತರ ಕೊಡ್ತಾ ಹೋಗ್ಬಿಟ್ರೆ ಏನಾಗುತ್ತೆ, ಕೊನೆಗೆ ಉಳಿದವ್ರದ್ದು ಬಿಕಮ್ ಆಲ್ ಪ್ಯಾಸಿವ್. ಇವ್ರು ಪ್ರಶ್ನೆ ಕೇಳ್ತಾರೆ ಉತ್ತರ ಹೇಳ್ತಾರೆ, ನಮ್ದೇನು ಗಾಣ ನಮ್ಮ ತಂಟೆ ಇಲ್ಲ ಅಂತ ಕೂತ್ಬಿಡ್ತಾರೆ, ಹೌದಲ್ಲ. ದೇ ಡು ನಾಟ್ ಅಪ್ಲೈ ದೇರ್ ಮೈಂಡ್ ಅಟ್ ಆಲ್. ಆ ಮೈಂಡ್ ಅಪ್ಲೈ ಮಾಡಬೇಕಾದ್ರೆ ಮೊದಲು ಕೊನೆಗೆ ಹೇಳಿದ್ರೆ ಬರೋ ಎಫೆಕ್ಟ್ ಮೊದಲಿದ್ರೆ ಬರೋದಿಲ್ಲ, ಅರ್ಥ ಆಯ್ತಾ. ವೇಸ್ಟಿಗೆ ಅದು ಯಾರು ಹೇಳ್ತೀರಾ, ಯಾರು ಹೇಳಿಲ್ಲ ಹೇಳ್ತೀರ, ಅವಾಗ ನಾನು ಹೇಳ್ತೀನಿ ಸರ್ ಅಂತಾನೆ, ಅವನು ಬುದ್ಧಿವಂತ ಅನ್ಸ್ಕೊಳ್ತಾನೆ. ಆ ಲೋಕದ ಚಿತ್ರ ಕೊಟ್ಟಿದ್ದ ಹನುಮಂತ, ಎಜುಕೇಟ್ ಮಾಡ್ತಾ ಇದ್ದಾರೆ. ಮತ್ತೆ ಹೌದು 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 ಹೌದು, ಮೊದಲು ತೋರಿಸ್ತಾರೆ, ಆಮೇಲೆ ತಾವು ಆಚೆ ಆಹಾರಗಳು ಹೊರಡ್ಬಿಡ್ತಾರೆ ಆಚಾರ್ಯ. ಹೌದು, ಎರಡನ್ನೂ ತೋರಿಸ್ತಾರೆ, ಆಚೆ ಹೀಗೂ ಮಾಡಕ್ಕೆ ತೋರಿಸ್ತಾರೆ, ಹಾಗೂ ಮಾಡಕ್ಕೆ ತೋರಿಸ್ತಾರೆ, ಅದರಿಂದ ದೋಷ ಅಲ್ಲ. ಈ ಗಂಧಮಾದನ ತರಬೇಕಾದ್ರೆ ಮಾತ್ರ, ಸಂಜೀವನ ತರಬೇಕಾದ್ರೆ ಹನುಮಂತ ತಾನೇ ಹಾರಿಬಿಡ್ತಾನೆ, ಯಾರು ಹೇಳೋದೇ ಬೇಕಾಗಿಲ್ಲ, ಹಾರ್ತೀನಿ ಅಂತ ಹೇಳಿ. ಉಳಿದ ಎಷ್ಟೇನ ಹಾರ್ತೀರಿ ಆಗುತ್ತಾ ಇಲ್ಲ ಪ್ರಶ್ನೆ ಬರೋ, ಎಲ್ಲ ಬಿದ್ದುಬಿಟ್ಟಿದ್ದಾರೆ, ಕೇಳೋ ಚಾನ್ಸೇ ಇಲ್ಲ, ಎಲ್ಲ ಬಿದ್ದುಬಿಟ್ಟಿದ್ದಾರೆ. ಆದ್ರೆ ಯಾರು ಹೋಗ್ತೀರಪ್ಪ ಎಬ್ಬಿಸಿ ಕೇಳಿದ್ರೆ ಮತ್ತೆ ಅಲ್ಲೇ ಎದ್ದೇ ಬಿಡ್ತಿದ್ದಾರೆ, ಅದಕ್ಕೆ ಪ್ರಶ್ನೆ ಬರ್ತಾರೆ, ತಾನೇ ಹೋಗ್ಬಿಡ್ತಾರೆ. ಆ ಸಿಚುಯೇಷನ್ ನೋಡ್ಕೊಂಡು ಬಿಹೇವ್ ಮಾಡಬೇಕು, ಅದಕ್ಕೆ ಯೋಗ ಕರ್ಮಸು ಕೌಶಲ, ಯಾವ ಪ್ರಸಂಗ ಹೇಗೆ ನಡ್ಕೊಳ್ಬೇಕು ಅಂತ ತಿಳ್ಕೊಂಡಿದ್ರೆ ಅದ್ರ ತಡಿ ಯೋಗ. ಅದು ಯೋಗಾಸನದ ಯೋಗ ಅಲ್ಲ, ಅದು ಸ್ಪಿರಿಚುವಲ್ ಯೋಗ ಅಂದ್ರೆ, ಗೊತ್ತಾಯ್ತಾ. ಯೋಗಾಸನದ ಯೋಗ ಇಷ್ಟೇ ಇದೆ, ಆ ಯೋಗ ದೊಡ್ಡದು. ಇವತ್ತು ಅನ್ಫಾರ್ಚುನೇಟ್ಲಿ ಇದಕ್ಕೆ ತುಂಬ ಇನ್ನು ಕೊಡ್ತಿದ್ದಾರೆ, ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ಆ ಯೋಗ ಮಿಸ್ ಆಗ್ತಿದೆ. ಆ ಯೋಗ ಕಲಿಬೇಕು, ಫಸ್ಟ್ ಎಜುಕೇಟ್ ಮಾಡಿ, ದಟ್ ಇಸ್ ರಿಯಲ್ ಯೋಗ ಅಷ್ಟೆ. ಬೇರೆ ಬೇರೆ ವೈಷ್ಣವ ದೇವತೆಗಳು ಕೊಡೋದು, ಭೂತ ಬಲಿಹರಣ ಭೂತಗಳಿಗೆ ಕೊಡೋದು, ಭೂತಗಳು ಅಂತ ಇರ್ತದೆ ಬೇರೆ ದೇವತೆಗಳು ಅನುಚರರು, ಅವರಿಗೆ ಕೊಡೋದೆಲ್ಲ ಬಲಿಹರಣ, ಇವರಿಗೆ ಕೊಡೋದೆಲ್ಲ ವೈಷ್ಣದೇವ. ಅದು ಅವರಿಗೆಲ್ಲ ಮಂಡಲ ಹಾಕಿ ಕೊಡ್ತಾರೆ, ಇವರಿಗೆಲ್ಲ ಅಗ್ನಿಯಲ್ಲಿ ಹಾಕ್ತಾರೆ, ಗೊತ್ತಾಯ್ತು. ಈ ಪ್ರೊಸೆಸ್ಸೇ ಬೇರೆ, ಆ ಪ್ರೊಸೆಸ್ಸೇ ಬೇರೆ, ಬಿಕಾಸ್ ರಿಸೀವರ್ಸೇ ಬೇರೆ ಬೇರೆ, ಇದು ರಿಸೀವ್ ಮಾಡೋದು ಬೇರೆ, ಅದು ರಿಸೀವ್ ಮಾಡೋದು ಬೇರೆ, ಅದಕ್ಕೆ ವೈಷ್ಣದೇವ ಬೇರೆ, ಬಲಿಹರಣ ಬೇರೆ, ಎರಡು ಬೇರೆ ಬೇರೆ ಇವರಿಟ್ಟು. ಹೌದು, ಗೃಹಸ್ಥ ಮಾಡೋದು, ಬ್ರಹ್ಮಚಾರಿ ಮಾಡೋಗಿಲ್ಲ, ಬ್ರಹ್ಮಚಾರಿ ಮಾಡ್ಬೋದು, ಬಟ್ ವೈಷ್ಣವ ಮಾಡಿದ್ಮೇಲೆ ಮಾಡಬೇಕಾದ್ರಿಂದ ಅವ್ನು ಮಾಡಾಗಿಲ್ಲ ಅಷ್ಟೆ. ಬ್ರಹ್ಮಚಾರಿ ಸನ್ಯಾಸಿಗಳು ಇಬ್ಬರು ಮಾಡಾಗಿಲ್ಲ, ಗೃಹಸ್ಥನಿಗಷ್ಟೇ ಅಧಿಕಾರ ಬಲಿಹರಣ ಮಾಡಬೇಕಾದ್ರೆ ಕೂಡ. ವೈಷ್ಣವ ಮಾಡೋರಷ್ಟೇ ಬಲಿಹರಣ ಮಾಡಬೇಕಾದ್ರಿಂದ ವೈಷ್ಣವ ಯಾರು ಮಾಡಾಗಿಲ್ಲ, ಬಲಿಹರಣನೂ ಮಾಡಾಗಿಲ್ಲ, ಯತಿಗಳಿಗೂ ಇಲ್ಲ ಇವರಿಗೂ ಇಲ್ಲ. ಆಚಾರ್ಯ ಹೇಳ್ತಾರೆ, ವೈಷ್ಣದೇವಂ ಬಲಿಂಚೈವ ಋತೆ ಒಟೋಹೋ, ವಧು ಇಲ್ಲ ಯತಿಗಳಿಗೆಲ್ಲ ಅಂತ ಹೇಳ್ಬಿಡ್ತಾರೆ ಆಚಾರ್ಯ. ಎರಡು ಮಾಡಿ ಎಷ್ಟು ವಯಸ್ಸಿನವರಿಗೆ ಬ್ರಹ್ಮಚಾರಿ ಆಗಿದ್ರೆ ಸಾಯೋವರೆಗೂ ಮಾಡಬೇಕು ಅಗ್ನಿ ಕಾರ್ಯ. ಬ್ರಹ್ಮಚಾರಿಗಳಿಗೆ ಅಗ್ನಿ ಕಾರ್ಯ ಕಂಪಲ್ಸರಿ. ಗೃಹಸ್ಥನಿಗೆ ವಯಸ್ಸದೇವ ಬರುತ್ತೆ, ಅಗ್ನಿ ಕಾರ್ಯ ಇರೋದಿಲ್ಲ. ಸೊ ಬ್ರಹ್ಮಚಾರಿ ವಯಸ್ಸಿನ ಬಿಟ್ಟಿಲ್ಲ, ಬ್ರಹ್ಮಚಾರ್ಯ ಇರೋವರೆಗೂ ಕೂಡ ಅಗ್ನಿ ಕಾರ್ಯನೇ ಮಾಡಬೇಕು, ವಯಸ್ಸದೇವ ಮಾಡಾಗಿಲ್ಲ. ಯಾರ ಯಾರು ಮಾಡಿದ್ರೆ ಯಾರವರು ಗಂಡಸರ ಹೆಂಗಸರ ಹೆಂಗಸರು ಅದು ಹೇಳಿದ್ನಲ್ಲ. ಅವ್ರು ಯಾವ್ದು ಧರ್ಮ ಇರೋದ ಸ್ಪೆಸಿಫಿಕ್ ಆಗಿ ಜನರಲ್ಲೇ ಹೇಳಕ್ಕೆ ಬರಲ್ಲ. ಅದೇ ಹೇಳಿದ್ನಲ್ಲ, ಮದುವೆ ವಿವಾಹ ಸಂಸ್ಕಾರ ಆಗಿಲ್ಲ ಆದ್ದರಿಂದ ದೇವರು ಸ್ವೀಕಾರ ಮಾಡೋದಿಲ್ಲ ಅಂತ. ಅಸಂಸ್ಕೃತ ಸಂಸ್ಕಾರ ಆಗದೆ ಹೋದ್ರು ಸೀಲ್ ಬಿದ್ದಿಲ್ಲ ಡಿಸ್ಪ್ಯಾಚ್ ಮಾಡೋಕ್ಕೆ ಬರಲ್ಲ ಅಂತಲ್ಲ ಆಟ. ಡಿಸ್ಪ್ಯಾಚ್ ಇನ್ವ್ಯಾಲಿಡ್ ಸರ್ಟಿಫಿಕೇಟ್ ಆಗುತ್ತೆ, ಗೊತ್ತಾಯ್ತಾ? ಈ ಡಿಸ್ಪ್ಯಾಚ್ ಮಾಡೋದು ಸ್ಟೇಜ್ ರೀಚ್ ಆಗ ಎಲ್ಲ ಹೋದ್ರೆ ಕೊನೆ ಡಿಸ್ಪ್ಯಾಚ್ ಆಗ್ತದೆ. ಅದು ಸಂಸ್ಕಾರ ಅಂತ ಕರೀತಾರೆ. ಆ ಸಂಸ್ಕಾರ ಆಗಿಲ್ಲ ಅದರಿಂದ ಮಾಡಕ್ಕೆ ಬರೋದಿಲ್ಲ. ಅರ್ಥ ಆಯ್ತಾ? ಅಂದ್ರೆ ತಾವು ಒಬ್ಬರೇ ಇದ್ದಾರೆ, ಕೃಷ್ಣಾರ್ಪಣದ ಊಟ ಮಾಡೋದು ಅದಕ್ಕೆ ತಪ್ಪಿಲ್ಲ, ಗೊತ್ತಾಯ್ತಾ? ತಾವು ಒಬ್ಬರೇ ಇದ್ದಾರೆ ದೋಷ ಇಲ್ಲ, ಬಟ್ ಇನ್ನೊಬ್ರಿಗೆ ಮಾಡಿಕೊಳ್ಳಕ್ಕೆ ಬರಲ್ಲ. ಡಿಫ್ರೆನ್ಸ್ ಗೊತ್ತಾಯ್ತಾ? ಇನ್ನೊಬ್ಬರಿಗೆ ತಗೋಬೇಕಾದ್ರೆ ಸಂಸ್ಕಾರ ಎಲ್ಲ ಆಗಿರ್ಬೇಕು. ತಾನು ಯಾರೂ ಇಲ್ಲ, ತಾನೇ ಅಡುಗೆ ಮಾಡಿ ತಾನೇ ಊಟ ಮಾಡಬೇಕು. ಅವಾಗ ಏನು ಮಾಡ್ತೀರಾಗ, ತಾನೇ ಕೃಷ್ಣಾರ್ಪಣ ಅಂದ್ರೆ ಊಟ ಮಾಡೋದಷ್ಟು ತಪ್ಪಲ್ಲ, ಬಟ್ ಇನ್ನೊಬ್ಬರಿಗೆ ಮಾಡಕ್ಕೆ ಬರೋದಿಲ್ಲ, ಕೊಡೋದಕ್ಕೆಲ್ಲ ನಾಟ್ ಎಲಿಜಿಬಲ್. ಆಯ್ತು, ಹೊತ್ತಾಗಿದೆಯಲ್ಲ. ಇವತ್ತು ತಪ್ತಪುತ್ರಾಧಾರಣ ಪುಸ್ತಕ ನಮ್ಮ ಸಂಸ್ಥೆಯಿಂದ ಹಿಂದೆ ಮುನಾಕ್ಷತ್ ಪ್ರಿಂಟ್ ಆಗಿತ್ತು, ಬಟ್ ಅದೆಲ್ಲ ಔಟ್ ಆಫ್ ಪ್ರಿಂಟ್ ಆಗಿತ್ತು, 10 ವರ್ಷದಿಂದ ಸಿಗ್ತಿರಲಿಲ್ಲ. ಇವತ್ತು ಪ್ರಿಂಟ್ ಆಗಿದೆ, ನಾಳೆ ತಪ್ತಪುತ್ರಾಧಾರಣೆ ಆದ್ದರಿಂದ ಇವತ್ತು ಮತ್ತೆ ಪ್ರಿಂಟ್ ಆಗಿದೆ, ಅಲ್ಲಿ ಸಿಗುತ್ತೆ, ಯಾರು ಬೇಕಾದ್ರೂ ತಗೊಳ್ಬೋದು. ಜೊತೆಗೆ ಪೂರ್ಣಪ್ರಜ್ಞ ದರ್ಶನ ಅಂತೇಳಿ ಮಧ್ವಾಚಾರ್ಯ ಚರಿತ್ರೆ ಒಂದು ಕಥೆ ಟೈಪು, ಅದು ಕೂಡ ಸಿಗ್ತಿರಲಿಲ್ಲ ಪುಸ್ತಕ, ಮತ್ತೆ ರೀಪ್ರಿಂಟ್ ಆಗಿದೆ, ಅದು ಸಿಗುತ್ತೆ. ರಾಮಾಮೃತ ಮಾರಣವ ಅಂತ ಪುಸ್ತಕ ಲಾಸ್ಟ್ ಟೈಮ್ ಬಂದಿದ್ದಲ್ಲ, ಅದು ಸಿಗುತ್ತೆ, ಬೇಕಾದರೂ ಉಪಯೋಗ ಮಾಡ್ಕೊ. ಮುಂದಿನ ವರ್ಕ್ಶಾಪ್ ಯಾವತ್ತು ಬತ್ತೆ? 13 ಅಲ್ಲ, ಆಗಸ್ಟ್ 10 ಮುಂದಿನ ವರ್ಕ್ಶಾಪು. ಅದು ಮಹಾಲಕ್ಷ್ಮಿ ಮತ್ತು ಶಿವ ಅವ್ರ ಬಗ್ಗೆ ಚಿಂತನೆ. ಮಹಾಲಕ್ಷ್ಮಿ ಹಬ್ಬ ಬರುತ್ತೆ, ಪರಮಹಾಲಕ್ಷ್ಮಿ ಎಲ್ಲ ಬರೋದ್ರಿಂದ ಮಹಾಲಕ್ಷ್ಮಿ ಅಂತ ಯಾರು ಗೊತ್ತಿಲ್ಲದೇನೆ ಮಾಡ್ತಿರ್ತಾರೆ, ಅದೇ ಮಂಗಳಗೌರಿ ಬರುತ್ತೆ ಅವ್ರ ಬಗ್ಗೆ ಗೊತ್ತಿಲ್ಲದೆ ಮಾಡ್ತಿರ್ತಾರೆ, ಅದಕ್ಕೋಸ್ಕರವಾಗಿ ಅದಿಟ್ಕೊಂಡಿದೆ ಮಹಾಲಕ್ಷ್ಮಿ ಮತ್ತು